जन्माद्यस्यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि श्रीगुरुभ्यो नमः हरिः ओम्। भगवन्ता देवकी देविय ಗರ್ಭದಲ್ಲಿ ತಾನು ಬಂದು ನಿಲ್ಲತಾ ಇದ್ದಾನೆ. ಭಗವಂತನಿಗೆ ಗರ್ಭವಾಸಾದಿ ದೋಷಗಳು ಯಾವುದೂ ಇದ್ದರೂ ಕೂಡ ಇಲ್ಲದಿದ್ದರೂ ಕೂಡ ಭಗವಂತ ತಾನು ವಿಶೇಷವಾಗಿ ತನ್ನ ತೇಜಸ್ಸನ್ನು ಅಲ್ಲಿ ನಿಲ್ಲಿಸಿ ಆ ಮೂಲಕ ಆಕೆಯಲ್ಲಿ ತನ್ನ ತೇಜಮಯ ಮೂರ್ತಿಯನ್ನು ನಿಲ್ಲಿಸುವುದರ ಮೂಲಕ ಜಗತ್ತಿಗೆ ತೋರಿಕೊಡತಾ ಇದ್ದಾನೆ, ನಾನು ಬಂದಿದ್ದೇನೆ. ಆಕೆಯ ಗರ್ಭಧಾರಣ ಅಂದರೆ ಭಗವಂತನ ಸನ್ನಿಧಾನ ಆಕೆಯ ಗರ್ಭದಲ್ಲಿ ಬಂದ ಕೂಡಲೇ ಇಡೀ ಜಗತ್ತಿನಲ್ಲಿರತಕ್ಕಂಥ ಎಲ್ಲರಿಗೂ ಆಹ್ಲಾದ ಶುರುವಾಯಿತು ಅಂತ ಹೇಳ್ತಾರೆ. ಎಲ್ಲರ ಮನಸ್ಸಿನಲ್ಲೂ ಏನೋ ಗೊತ್ತಿಲ್ಲದಿರುವಂತಹ ವಿಶೇಷವಾಗಿರತಕ್ಕಂಥ ಸಂತೋಷ ಶುರುವಾಯಿತು. ಅಂಥ ಭಗವಂತನ ವಿಶೇಷವಾಗಿರತಕ್ಕಂಥ ಸನ್ನಿಧಾನ ಎಲ್ಲರಿಗೂ ಆನಂದ ಪಡತಕ್ಕಂಥ ಒಂದು ಗುಣವನ್ನ ತೋರಿತಾ ಬಂತು. ಬ್ರಹ್ಮದೇವರು ಬರ್ತಾ ಇದ್ದಾರೆ. ಆ ತಂದೆ ತಾಯಿಗಳಿಗೆ ತಮ್ಮ ಉದರದಲ್ಲಿರುವಂಥದ್ದು ಭಗವಂತನೇ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಾಮಾನ್ಯವಾಗಿ ಏನು ಅಂದ್ರೆ ಎಲ್ಲಾ ಜೀವರಾಶಿಗಳಿಗೂ ತಂದೆ ತಾಯಿಗಳ ಹೊಟ್ಟೆ ಪ್ರವೇಶ ಇದೆ. ಅಲ್ಲಿರತಕ್ಕಂಥ ಶರೀರದ ಸಂಪರ್ಕ ಬರುತ್ತೆ, ಆ ಶರೀರವೇ ನಮಗೆ ಹೊರಗೆ ಬಂದಾಗ ಬರುವುದು. ಭಗವಂತನಿಗೆ ಹಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಭಗವಂತ ಮೊದಲೇ ಒಂದು ಜೀವ ಇದ್ದ, ಆ ಶರೀರದಲ್ಲಿ ಹೇಗೆ ವಾಯುದೇವರು ಈ ಜಗತ್ತಿಗೆ ಬರಬೇಕಾದರೆ ಮಧ್ವರಾಯರಾಗಿ ಆ ಹೊಟ್ಟೆಯಲ್ಲಿರತಕ್ಕಂಥ ಜೀವನನ್ನ ಹೊರಗೆ ತೆಗೆದು ತಾವು ಪ್ರವೇಶ ಮಾಡಿ ಬಂದ್ರು ಅಂತ ಹೇಳಿದರಲ್ಲ, ಹಾಗೆ ಭಗವಂತ ಮಾಡಿದನ ಅಂತ ಹೇಳಿದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಆ ರೀತಿಯಾಗಿ ಒಂದು ಮಾನುಷ ಶರೀರವನ್ನು ಹೊತ್ತು ಹೊರಗೆ ಬರಲಿಲ್ಲ, ಒಳಗೆ ತನ್ನ ಕಲೆಯನ್ನು ತುಂಬಿದ. ತುಂಬಿದ ಕೂಡಲೇ ಆಕೆ ಗರ್ಭವತಿಯಂತೆ ಕಾಣಿಸಿದ್ಲು. ತದನಂತರ ಆ ಕಲೆಯನ್ನ ಹೊರಗೆ ತಂದು ನಿಲ್ಲಿಸಿದ. ಹಾಗೆ ಯೋನಿಯ ಮೂಲಕ ಬರಲಿಲ್ಲ, ಎಲ್ಲರೂ ಹಡದಂತೆ ಭಗವಂತ ಗರ್ಭದಿಂದ ಹೊರಗೆ ಬಂದು ಸಾಕ್ಷಾತ್ತಾಗಿ ನಿಲ್ಲತಾ ಇದ್ದಾನೆ. ಹಾಗಂದ್ರೆ ನಾನು ಎಲ್ಲರಂತೆ ಒಬ್ಬ ವ್ಯಕ್ತಿಯಲ್ಲ. ಹಾಗೆ ಶಂಖಚಕ್ರ ಗದಾಧಾರಿಯಾಗಿ ನಿಂತ ಸ್ವಾಮಿಯೇ ಪುನಃ ಚಿಕ್ಕ ಮಗುವಾಗಿ ಮಲಗಿದ. ಇಂಥ ಸ್ವಾಮಿಗೆ ಬೇರೆ ಈ ಶರೀರ ಎಲ್ಲಿಂದ ಬರಬೇಕವನಿಗೆ? ಶರೀರದ ಅಂತೇ ಇಲ್ಲ. ಆ ರೀತಿಯಲ್ಲಿ ಭಗವಂತ ಆಕೆಯ ಹೊಟ್ಟೆಯಲ್ಲಿ ಸನ್ನಿಧಾನವನ್ನು ತುಂಬಿದ ಕೂಡಲೇ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಬ್ರಹ್ಮ ಭವಶ್ಚ ತತ್ರೈತ್ಯ ಮುನಿಭಿಹಿ ನಾರದಾದಿಭಿಹಿ ದೇವೈಹಿ ಸಾನುಚರೈಸ್ಸಾಕಂ ಗೀರ್ಭಿಹಿ ವಿಷ್ಣು ಮತಾಸ್ತುವತ್. ಬ್ರಹ್ಮದೇವರು, ರುದ್ರದೇವರು, ನಾರದಾದಿ ಮುನಿಗಳು, ದೇವತೆಗಳು ಎಲ್ಲಾ ಅನುಚರರಿಂದ ಕೂಡಿಕೊಂಡು ಆಕೆಯ ಗರ್ಭದಲ್ಲಿ ನಿಂತಿರುವ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆಲ್ಲರೂ ಶುರು ಮಾಡುತ್ತಾ ಇದ್ದಾರೆ. ಅಲ್ಲ, ಇವರಿಗೇನು ಬೇರೆ ಕೆಲಸ ಇಲ್ಲವಾ? ದೇವರು ಎಲ್ಲಿ ಬಂದ್ರೆ ಅಲ್ಲಿ ಬಂದು ಸ್ತೋತ್ರ ಮಾಡುವುದು ಇದೇ ಕೆಲಸವಾ ಅಂದ್ರೆ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಎಲ್ಲರಿಗಾಗಿ ಹೆಣಗುವ ವ್ಯಕ್ತಿಯೇ ಇವ. ನೋಡಿ, ಜೀವನ ಪರಿಚಯ ಮಾಡಿಕೊಟ್ರೆ ಜೀವ ಎಷ್ಟಿರ್ತಾನೆ ಎಂಬುದನ್ನು ನೋಡಿದರೆ, ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳು ಒಂದನು. ಅಂದ್ರೆ ಕುದುರೆ ಬಾಲದ ತುದಿ ಏನಿರುತ್ತಲ್ಲ, ಬಾಲವನ್ನ ಉದ್ದಕ್ಕೆ ತೆಗೆದು ಸೌತೆಕಾಯಿ ಕಟ್ ಮಾಡೋದಲ್ಲ, ಎಡ್ಜ್ ಇರುತ್ತಲ್ಲ ಅದರ ಉದ್ದಕ್ಕೆ ಸೇಳಿದರೆ ಕೂದಲನ್ನ ಎಷ್ಟು 100 ಭಾಗ ಸೇಳಿ ಅದರಲ್ಲಿ ಒಂದನ್ನ ತೆಗೆದು ಅದನ್ನ ಮತ್ತು 100 ಭಾಗ ಸೇಳಿದರೆ ಆ ಒಂದು ಭಾಗ ತೆಗೆದರೆ ಅದರಲ್ಲಿ ಅದರ ಟಾಪ್ ಮೋಸ್ಟ್ ಎಡ್ಜ್ ತುದಿ ಎಷ್ಟಿರುತ್ತೋ ಅಷ್ಟು ಜೀವ ಪರಮಾಣು. ಟೋಟಲಿ ಇನ್ವಿಸಿಬಲ್ ಅಂತ ಅರ್ಥ ಆಯ್ತು. ಹೌದಾ? ನಮ್ಮ ಕಣ್ಣಿಗೆ ನ್ಯಾಚುರಲ್ ಆಗಿ ಇನ್ವಿಸಿಬಲ್ ಅದು. ಅಂಥ ಜೀವ ಪರಮಾಣು, ಅಂಥ ಜೀವರಾಶಿ ಈ ಶರೀರದಲ್ಲಿದ್ದಾನೆ. ನಾವೆಲ್ಲ ಅಷ್ಟೇ, ನಮ್ಗೆ ಗೊತ್ತಿಲ್ಲ ಪರಿಚಯ. ಈಗ ಪರಿಚಯ ಹೌದಾ ಅಂತ ನಾವು ಆಶ್ಚರ್ಯ ಪಡುವ ಪರಿಚಯ ನಮಗಾಗ್ತಾ ಇದೆ. ಇಂಥ ಜೀವ ಈ ಶರೀರದ ಹೃದಯ ಕಮಲದಲ್ಲಿ ಎಲ್ಲೂ ಅಲ್ಲಿರುವ ಮೂಲೇಶ ನಾಮಕ ಭಗವಂತ, ಮೂಲೇಶ ಅಂತ ಭಗವಂತನ ರೂಪ ಇರುತ್ತೆ, ಅಷ್ಟಭುಜ ನಾರಾಯಣನ ರೂಪ. ಆ ನಾರಾಯಣನ ಪಾದದಲ್ಲಿ ಪ್ರಾಣದೇವರಿರ್ತಾರೆ, ಪ್ರಾಣದೇವರ ಪಾದದಲ್ಲಿ ಜೀವ ಇರ್ತಾನೆ. ನಾವೆಲ್ಲಿಗೆ ಹೋದರೂ ಕೂಡ ದೇವಸ್ಥಾನದಲ್ಲಿ ದೇವರು, ದೇವರ ಕಾಲಲ್ಲಿ ಪ್ರಾಣದೇವರು, ಹೀಗೆ ಪ್ರತಿಷ್ಠಾ ಮಾಡ್ತಾ ಇರ್ತಾರೆ ನಮ್ಮವರೆಲ್ಲ. ಕಾರಣ ಏನು? ನಮ್ಮ ಹೃದಯದಲ್ಲಿ ಹಾಗೆ ಇದ್ದಾರೆ, ಅದೇ ಥರ ಪ್ರತಿಷ್ಠಾ ಮಾಡುತ್ತಾರೆ. ಇನ್ನು ಒಂದು ಅಡಿಷನ್ ಏನು ಅಂದ್ರೆ, ಆ ಪ್ರಾಣದೇವರ ಪಾದದ ಹತ್ರ ನಾವು ಚಿಂತನೆ ಮಾಡಬೇಕು. ನಮ್ಮನ್ನು ನಾವು, ನಾನಿದ್ದೇನೆ ಒಳಗೆ, ಆ ಥರ ನಿಮ್ಮ ಪಾದದ ಹತ್ರ ಚಿಂತನೆ ಮಾಡುವ ಭಾಗ್ಯ ಕೊಡಿ ಅಂತ. ಇಂಥ ಜೀವ ಒಳಗಿರುವಂಥವ ಈ ಶರೀರದ ತಲೆಯ ಒಂದು ಕೂದಲಿನ ಸಾವಿರ ಭಾಗವೂ ಇಲ್ಲ. ಈ ಕೂದಲಿನ ಸಾವಿರ ಭಾಗವೂ ನಾವಿಲ್ಲ. ಅಂಥ ಜೀವ ಈ ಶರೀರ ಹೊತ್ತುಕೊಂಡು ತಿರುಗಲಿಕ್ಕಾಗುತ್ತಾ? ಒಂದ್ಸಲ ಆಲೋಚನೆ ಮಾಡಿ ಎಂದು. ಇದು ಮೊದಲನೇ ಅಂತಸ್ತಾ? ಫಸ್ಟ್ ಫ್ಲೋರ್. ಇನ್ನ ಎರಡಿದೆಯಾ?
ಒಂದೇ
ಸಾಕ?
ಖಂಡಿತ
ಇಲ್ಲ, ಎರಡನೇದಾಗುತ್ತ. ಹೌದಾ? ಸರಿ. ಇಷ್ಟು ಯಾರಾದರೂ ಈ ಎರಡನೇ ಮೊದಲನೇ ಅಂತಸ್ತಲ್ಲೇ ಕೂತ್ಕೊಂಡವ ಒಂದು ಮಾತಾಡಿದ್ರೆ, ನಾನು ಇಲ್ಲಿದ್ದುಕೊಂಡೆ ಈ ಬಿಲ್ಡಿಂಗ್ಗೆ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ ಅಂತ ಹೇಳಿದ್ರೆ ನಗೋದು ಇಲ್ಲ ಅವನು. ನೋಡಿ, ಅಯ್ಯೋ ಪಾಪ, ತಲೆ ಕೆಟ್ಟಿದೆ, ಇವನೇ ಇಷ್ಟಿದ್ದಾನೆ, ಈ ಬಿಲ್ಡಿಂಗ್ ಎಷ್ಟು ದೊಡ್ಡದಿದೆ, ಈ ಬಿಲ್ಡಿಂಗ್ ಅಲ್ಲಿ ಇವನು ಇಷ್ಟಿಲ್ಲ, ಇವನು ತಿರುಗೋದೇ ಕಷ್ಟ, ಅಂತಹದ್ದು ಈ ಬಿಲ್ಡಿಂಗ್ ಅನ್ನೇ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ ಅಂದ್ರೆ ನಗೋದಿಲ್ವಾ? ಮತ್ತೆ ನಾವು ಮಾಡ್ತಾ ಇರೋದೇನು? ಈ ಶರೀರದಲ್ಲಿ ಸೆಂಟರ್ ಫ್ಲೋರ್ ಅಲ್ಲಿ ಇಲ್ಲೇ ಕೂತ್ಕೊಂಡು ಇಲ್ಲಿರುವಂತಹ ಜೀವ ಈ ಶರೀರದಲ್ಲಿ ಸಾವಿರ ಭಾಗ, ಒಂದು ಕೂದಲಲ್ಲಿ ಸಾವಿರ ಭಾಗ ಇಲ್ಲ. ಇವ ಈ ಶರೀರ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ. ನಾನು ಹಾಗೆ ಬಂದೆ, ಸ್ಕೂಟರ್ಲ್ಲಿ ಬಂದೆ, ಕಾರಲ್ಲಿ ಬಂದೆ ಅಂತ ಹೇಳ್ತೀವಲ್ಲ, ಅದು ಹೇಗೆ ಸಾಧ್ಯ ಅಂದ್ರೆ, ಹೇಳ್ತಾರೆ ಭಗವಂತ ಈ ಶರೀರದೊಳಗೆ ನಮ್ಮನ್ನ ಇಟ್ಟು ಈ ಶರೀರದ ಸುತ್ತೂ ತಾನೇ ಇರ್ತಾನೆ. ವಿರಾಟ್ ರೂಪಿ ಅಂತ ಆ ರೂಪವನ್ನು ಧಾರಣೆ ಮಾಡಿಕೊಂಡು, ಹದಿನಾಲ್ಕು ಲೋಕ ಧಾರಣೆ ಮಾಡಿದ ರೂಪ ಏನಿದೆ, ಆ ರೂಪವನ್ನೇ ನಮ್ಮ ಶರೀರದ ಸುತ್ತೂ ಇಟ್ಟು, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು, ಮುಖದಲ್ಲಿ ಮುಖ ಇಟ್ಟು ಭಗವಂತ ಇದ್ದಾನೆ. ಇದ್ದು ನಮ್ಮನ್ನೆಲ್ಲರನ್ನ ಮನಸ್ಸಲ್ಲಿ ಆಲೋಚನೆ ಕೊಡ್ತಾನೆ, ಪ್ರವಚನಕ್ಕೆ ಬರಬೇಕು ಅಂಥೇಳಿ ಹೊತ್ತುಕೊಂಡು ಬರ್ತಾ ಇದ್ದಾನೆ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಮ್ಮನ್ನ ಹೊತ್ತು ನಮ್ಮ ಆಲೋಚನೆಗೆ ತಕ್ಕಂತೆ ತಿರುಗಾಡಿಸ್ತಾ ಇದ್ದಾನೆ. ಇದರಲ್ಲಿ ಹೇಳ್ತಾರೆ, ಅವನಿಗೇನಾದರೂ ಪ್ರಯೋಜನ ಇದೆಯಾ? ಏನೂ ಇಲ್ಲ. ವಿತೌಟ್ ಎನಿ ಪೆನ್ನಿ, ಒಂದು ಚೂರು ಪ್ರಯೋಜನವಿಲ್ಲದೆ ಅವನಿಗೆ ಏನೂ ಇಲ್ಲ. ನಾವು ಸಂತೋಷ ಪಟ್ಟರೆ ಪಡ್ತಾನೆ ಅಷ್ಟೇ ಅವನದ್ದು. ಅಂಥ ಉಪಕಾರ ಮಾಡುವಂತಹ ಭಗವಂತ ಇಷ್ಟು ಜೀವರಾಶಿಗಳಲ್ಲಿ ಹಗಲು ರಾತ್ರಿ ಹೆಣಗತಾ ಇದ್ರೆ ಅವನನ್ನು ನೋಡಿ, ಅಪ್ಪ ಇಂಥ ಒಬ್ಬ ವ್ಯಕ್ತಿಯನ್ನ ನೋಡ್ಲಿಕ್ಕಾಗುತ್ತಲ್ಲ. ಯಾಕೆ ನಿಮ್ಮವರೆಗೂ ಪ್ರಾಕ್ಟಿಕಲ್ ಬಂದು ಸರಿ ಹೋಗುತ್ತಲ್ಲ. ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ವರ್ಷೇ ವರ್ಷೇ ಆರಾಧನೆ ಮಾಡ್ತಾ, ವರ್ಷೇ ವರ್ಷೇ ಆರಾಧನೆ ಮಾಡ್ತಾ, ಯಾರದು, ಪುರಂದರದಾಸರ ಆರಾಧನೆ ಮಾಡ್ತಾ, ಮಧ್ವ ಪುರಂದರೋತ್ಸವ ಅಂತ ಮಾಡ್ತಾ, ಆ ಒಂದು ಆರಾಧನೆಗೆ ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ, ಮೊನ್ನೆ ಎಷ್ಟಾಯ್ತು? ಅರವತ್ತು ದಾಟಿದೆ. ಅರವತ್ತು ಲಕ್ಷ ಹಾಕಿ ಮಾಡಿದ್ದು ಆರಾಧನೆ. ಅದಕ್ಕಾಗಿ ಆ ವ್ಯಕ್ತಿ ಇಡೀ ಒಂದು ವರ್ಷ ಹಗಲು ರಾತ್ರಿ ಪ್ರೋಗ್ರಾಮ್ಸ್ ಕೊಡ್ತಾನೆ.
ಅದೊಂದೇ ಅಲ್ಲ, ವಿಜಯದಾಸರ ಆರಾಧನೆ. ಈಗ ಅಧಿಕ ಮಾಸ 33 ದಿನ ತಾನ್ ಕಾರ್ಯಕ್ರಮ ಕೊಡದಿರಾ, ಒಂದು 8 ದಿನ ಇದೆ.
ಈ ತರ ಮಾಡುವ ಒಬ್ಬ ವ್ಯಕ್ತಿಯನ್ನು ನೋಡಿ ಜನರೆಲ್ಲ ಆಶ್ಚರ್ಯಪಟ್ಟು ಇಂಥವರು ಇರ್ತಾರಾ ಅಂತ ಕೈ ಮುಗಿತಾ ಇದ್ದಾರೆ. ಅವರ ಮಾತನ್ನು ಕೇಳಿದರೆ ಮೈ ಮರೆತು ಹೋಗ್ತಾ ಇದ್ದಾರೆ. ಮತ್ತೆ ಈ ವ್ಯಕ್ತಿಗೆ ಇದು ಮಾಡೋದ್ರಿಂದ ಏನಾದರೂ ಲಾಭ ಇದೆಯಾ? ನೀವು ನೋಡಿದ್ದೀರಾ? ಇದ್ರೆ ಹೇಳಿ, ನಮ್ಗೆ ಗೊತ್ತಾಗಿಲ್ಲ, ನೀವು ಹತ್ರ ಇದ್ದವರಲ್ಲ. ಅಲ್ಲ, ಅವರಿಗೇನಾದರೂ ಲಾಭ ಇದೆಯಾ?
ನಮಗೂ ಲಾಭ
ಅಲ್ಲ, ಅವರಿಗೆ
ಅವ್ರಿಗೇನಿಲ್ಲ.
ಏನಾದ್ರೂ ಚೂರು ದುಡ್ಡು ಬರೋದಾಗ್ಲಿ, ಏನಾದ್ರಾಗ್ಲಿ, ಪರ್ಸನಲ್ ಪ್ರಾಫಿಟ್ ಆಗ್ಲಿ, ಅಥವಾ ಈ ಮಾಡೋ ಅಲ್ಲ, ನಂಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೆ ನಾನು. ಈ ಒಂದು ಕೆಲಸ ಮಾಡೋದ್ರಿಂದ ಏನು ಇನ್ಫ್ಲೂಯೆನ್ಸ್ ಬೆಳೆದು ಕೀರ್ತಿ ಬೆಳೆದು ಅವರವರಿಂದ ಕೆಲಸಗಳಾಗ ಈ ಎಲ್ಲ ಪರ್ಪಸ್ ಇರುತ್ತೆ. ನೀವು ಒಂದು ಫಂಕ್ಷನ್ ಮಾಡಿದರೆ ನಾನಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಏನದು ಅಂತ ಹೇಳಿದರೆ ಪರ್ಸನಲ್ ಆಗಿ ತುಂಬಾ ಬರ್ತಾ ಇರುತ್ತೆ. ಸಮಾಜದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಯಾಗಿ ಅದರಿಂದ ನಾನಾ ವ್ಯಕ್ತಿಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿ ಅವರಿಂದ ಕೆಲಸ ಮಾಡಿಸ್ಕೋಬಹುದು. ನಾನಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇಂಥದ್ದೇನಾದ್ರೂ ಕಂಡಿದ್ದೀರಾ ಅವರಲ್ಲಿ? ಇಲ್ಲಲ್ಲ. ಮತ್ತೆ ಇಂಥ ವ್ಯಕ್ತಿಯನ್ನು ನೀವು ನೋಡತಾ ಇದ್ದೀರಲ್ಲ, ಇಂಥ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ನೋಡೇ ನೀವು ಆಶ್ಚರ್ಯ ಪಡತಾ ಇದ್ದರೆ ನಮ್ಮ ಸ್ವಾಮಿ ಹೇಗಿರಬೇಕ್ರಿ? ಹೌ ಹಿ ವಿಲ್ ಬಿ? ಇಂಥ ವ್ಯಕ್ತಿಯನ್ನ, ಹೌದಲ್ವಾ, ನೀವು ನಮ್ಮವರೆಗೂ ಬಂದ್ರೆ ಹೊರತದ ಅರ್ಥ ಆಗಲ್ಲ ನಮಗೆ. ಇಂಥ ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಕಣ್ಣಲ್ಲಿ ನೀರು ಬರುತ್ತೆ. ಅಪ್ಪ ಇಂಥವ್ರು ಇರ್ತಾರಾ ಅಂತ ನಾವು ನಮಸ್ಕಾರ ಮಾಡ್ತಾ ಇದೀವಲ್ಲ. ಹಾಗಾದ್ರೆ ಇಂಥವರನ್ನ ಹುಟ್ಟುಕೊಟ್ಟು ಅವರಿಗೆ ಆ ಬುದ್ಧಿ ಕೊಟ್ಟದ್ದು ಯಾರು? ದೇವರೇ ತಾನೆ. ಆ ಬುದ್ಧಿ ಕೊಟ್ಟ ದೇವರಿಗೆ ಇನ್ನೆಂಥ ಬುದ್ಧಿ ಇರಬೇಕು? ಅದೆಂಥ ಒಂದು ಸಾತ್ವಿಕತನ ಇರಬೇಕು. ಇಡೀ ಜಗತ್ತನ್ನು ಸಲಹುತ್ತಾನೆ, ಪ್ರತಿಯೊಬ್ಬರ ಹಿಂದೆ ಇರುತ್ತಾನೆ. ನಾವು ಆತನ ಕರುಣೆಯ ಪರಿಚಯ ಇಲ್ಲಾದ್ದರಿಂದ ನಾವು ಜಸ್ಟ್ ಮೆಕ್ಯಾನಿಕಲ್ ಆಗಿ ದೇವರ ನಾಮ ನಮ್ಮ ಬಾಯಿಂದ ಬರುತ್ತಾ ಇರುತ್ತೆ. ಅವನ ಕರುಣೆ ಪರಿಚಯ ಆದರೆ ಆಗುತ್ತೆ. ನಾವು ಸರಿಯಪ್ಪ, ನಾವು ಯಾವುದನ್ನು ನೋಡಿ ಕೋಲಿಂದ ಓಡಿಸಿ ಬಿಡುತ್ತೇವೋ, ನಮ್ಮ ಹತ್ತಿರ ಬಂದರೆ ನಾಯಿ, ಬೀದಿಯಲ್ಲಿ ನಾಯಿ ಓಡತಾ ಇರುತ್ತೆ, ಆ ನಾಯಿಗೆ ಯಾರಪ್ಪ ಆಶ್ರಯ ಕೊಡೋದು? ಎಲ್ಲೋ ಮೂಲೆಗೆ ಹೋಗಿ ಮಲಗತ್ತೆ, ಎಲ್ಲೋ ತಿನ್ನತ್ತೆ, ತಿರುಗತ್ತೆ, ಹೋಗ್ತಾ ಇರುತ್ತೆ. ಎಲ್ಲಿಗೆ ಹೋದ್ರೂ ಅದಕ್ಕೆ ಅವಮಾನವೇ ಬಡಿತವೆ, ಹೌದಾ? ಅಂತ ನಾಯಿ ಹಿಂದೆ ನೀವೇನಾದ್ರೂ ಇರ್ತೀರಾ? ಹೋಗಿ ಸ್ವಲ್ಪ ಅದಕ್ಕೇನ ಹಾಕಿ ಮಾಡಿ ಮಾಡ್ತೀರಾ? ಇಲ್ಲಲ್ಲ. ಆ ನಾಯಿಯ ಪರಿಸ್ಥಿತಿ ಎಂಥದ್ದು? ಅದು ಒಂದು ಜೀವವೇ. ಅದರ ಸೈಜ್ ಎಷ್ಟು? ಸೇಮ್ ನಮ್ಮ ಸೈಜ್ ಅಷ್ಟೇ ಅದರದ್ದು. ಅಂದರೆ ಆ ಶರೀರ ಹೊತ್ತು ತಿರುಗಲಾರದ್ದು, ಅಷ್ಟು ಒಳಗೆ ಕೂತಿದೆ. ಆ ಶರೀರ ಹೊತ್ತು ತಿರುಗ್ತಾ ಇರೋದು ಯಾರು? ನಮ್ಮ ಸ್ವಾಮಿಯೇ ಅಲ್ಲ. ನಾವು ಯಾವುದನ್ನು ನೋಡಿ ಕೆಲಸಕ್ಕೆ ಬರಲ್ಲ ಅಂತ ನಾವೇ ಡಿಸ್ಕಾರ್ಡ್ ಮಾಡಿ ಹಾಕಿರ್ತೇವೋ ಈ ಪ್ರಾಣಿಗಳನ್ನ, ಅದರ ಸುತ್ತು ತಾನೇ ಇದ್ದು ಅದು ಒಂದೇ ಹೋಗ್ತಾ ಇರುತ್ತೆ. ಅದು ಹೋಗ್ತಾ ಇರಲ್ಲ, ನಮ್ಮ ಸ್ವಾಮಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದು ಮಲಗಿದ್ರೆ ಅದ್ರ ಜೊತೆಗೆ ತಾನೇ ಮಲಗ್ತಾನೆ, ಸುಖ ಕೊಡ್ತಾನೆ, ಅದು ಸುಖ ಪಟ್ಟರೆ ಸಂತೋಷ ಪಡ್ತಾನೆ. ಇಂಥ ವ್ಯಕ್ತಿಯನ್ನ ನೋಡಿ ಇವ ಸಾವಿರ ರೂಪಗಳಲ್ಲ ಅನಂತ ರೂಪಗಳಿಂದ ಎಲ್ಲ ಜೀವರಾಶಿಗಳನ್ನ ತಾಯಿಯಂತೆ ಸಲಹತಾ ಇದ್ರೆ ಅದು ನೋಡಿ ಕರಗಿ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡುತ್ತಾ ಇದ್ದಾರಪ್ಪ, ನಿನ್ನನ್ನು ನೋಡೋದೇ ಭಾಗ್ಯ, ದಿ ಬೆಸ್ಟ್ ಆಪರ್ಚುನಿಟಿ ಅಂದ್ರೆ ನೀನು ಕಾಣಿಸೋದೇ ಇಲ್ಲ. ಇಷ್ಟು ನೋಡಿ ನಾವು ಮಾಡ್ತಾ ಇರ್ತೀವಿ, ಚೂರು ಇನ್ನೊಬ್ಬರ ಸ್ತೋತ್ರಕ್ಕೆ ತಲೆಬಾಗ್ತೀವಿ, ಹೌದಾ? ಏನೇ ಪ್ರಾಫಿಟ್ ಇಲ್ಲ ಅಂದ್ರೂ ನೀವು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂದ್ರೆ ಚೂರಾದ್ರೂ ಮನಸ್ಸಿಗೆ ಬರುತ್ತೆ, ಹೌದ್ರಿ? ಇಷ್ಟಾದ್ರೂ ಅಂದ್ರು ಇದೂ ಬೇಡ ಅಂತ ಅವನಿಗೆ. ಏನೂ ಎಕ್ಸ್ಪೆಕ್ಟ್ ಮಾಡದೆ ಮಾಡುವಂತ ಒಬ್ಬ ವ್ಯಕ್ತಿ ಅಂದ್ರೆ ಆ ಸ್ವಾಮಿ ಒಬ್ಬ. ಆತನ್ ನೋಡಿ ಬರ್ತಾ ಇದ್ದಾರೆಲ್ಲರೂ ಕೂಡ, ಬಂದು ಅವನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸ್ವಾಮಿ ಈ ಜಗತ್ತಿನಲ್ಲಿರುವ ಎಲ್ಲರೂ ಒದ್ದಾಡತಾ ಇದ್ರೆ ಅವರನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಮಹಾಪ್ರಭು ನಿನಗೆ ನಮಸ್ಕಾರ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಎಲ್ಲ ಭಗವಂತನ ಸ್ತೋತ್ರ ಬಹಳ ಚೆನ್ನಾಗಿರುತ್ತೆ. ಇದು ಕೇಳಿದರೆ ಸಾಕಂತೆ, ನಮ್ಮ ಜನ್ಮ ಜನ್ಮಾಂತರದ ಪಾಪ ರಾಶಿಗಳೆಲ್ಲ ದಹನ ಆಗಿ ಬಿಡ್ತಾ ಬರುತ್ತೆ. ಭಗವಂತನನ್ನ ಸತ್ಯವು ವ್ರತಂ ಅಂತ ಹೇಳ್ತಾ ಇದ್ದಾರೆ. ವ್ರತಂ ಅಂದರೆ ಹೇಳುತ್ತಾರೆ, ಪೂರ್ಣ ಜ್ಞಾನ ಆನಂದ ಲಕ್ಷಣಂ ಸತ್ಯಂ ತದೇವ ವ್ರತಂ. ಅಂದರೆ ಸತ್ಯವ್ರತಂ ಯಾವಾಗ್ಲೂ ಕೂಡ ಸತ್ಯ ಅಂದ್ರೆ ಯಾವಾಗ ಭಗವಂತ ಪೂರ್ಣ ಜ್ಞಾನ ಪೂರ್ಣ ಆನಂದ, ಅವನ ಮೈತುಂಬ ಆನಂದ ಮೈತುಂಬ ಜ್ಞಾನ, ಅವನಿಗೆ ಚೂರು ದೋಷವಿಲ್ಲ. ಅದಕ್ಕೆ ದೇವ ಪೂರ್ಣ ಜ್ಞಾನ ರೂಪಿ ಪೂರ್ಣ ಆನಂದ ರೂಪಿ ಅಂದರು. ಅಂದರೆ ಏನಾದರೂ ಚೂರು ದುಃಖ ಇದೆಯಾ ಅಂತ ಪ್ರಶ್ನೆ ಬಂದರೆ ಇವನಿಗೆ ದುಃಖ ಇಲ್ಲ, ಆದ್ಮೇಲೆ ಅಜ್ಞಾನವೂ ಇಲ್ಲ. ಅರ್ಥ ಆಗಬೇಕಾದರೆ ಒಂದು ಪಾತ್ರೆ ಇದೆ, ಪಾತ್ರೆ ತುಂಬಾ ಒಂದು ಪದಾರ್ಥ ತುಂಬಿದ್ದೇವೆ, ಮೊದಲೇ ಅಕ್ಕಿಯೋ ಬೇಳೆಯೋ ತುಂಬಿದ್ದೇವೆ, ಅದರ ಮೇಲೆ ಇನ್ನೊಂದು ಪದಾರ್ಥ ಸುರಿದರೆ ಆ ಪದಾರ್ಥ ಒಳಕ್ಕೆ ಹೋಗುತ್ತಾ? ಸರ್ವಥಾ ಒಳಕ್ಕೆ ಹೋಗಲ್ಲ, ಹೊರಗೆ ಬೀಳುತ್ತೆ. ಪಾತ್ರೆಯಲ್ಲೇ ಪದಾರ್ಥ ತೋರಲ್ಲ ಅಂದ್ರೆ ನಮ್ಮ ಸ್ವಾಮಿಯಲ್ಲಿ ಆನಂದವೇ ತುಂಬಿರುವಾಗ ದುಃಖ ಬರಲಿಕ್ಕೆ ಜಾಗವೇ ಇಲ್ಲ. ದೇವ ಆನಂದ ಪೂರ್ಣ ಅಂದ್ರೆ ದುಃಖ ಇಲ್ಲ ಎಂಬುದು ಆಟೋಮ್ಯಾಟಿಕಲ್ಲಿ ಸಿದ್ಧ ಆಗಿ ಬಿಡುತ್ತೆ. ಹಾಗೆ ಇವ ಜ್ಞಾನ ಪೂರ್ಣ ಜ್ಞಾನ ಅಂದರೆ ಇವನಲ್ಲಿ ಅಜ್ಞಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರು. ಅದಕ್ಕೆ ನಮ್ಮ ಆಚಾರ್ಯರು ನಮಗೆ ಈ ಸಿದ್ಧಾಂತವನ್ನು ಕೊಡದಿದ್ದರೆ ನಮ್ಮ ಪರಿಸ್ಥಿತಿ ಏನು? ದೊಲೆ ಕೆಟ್ಟ ನಾಯಿಗಳಂತೆ ಒಳಾಡಬೇಕಾಗಿತ್ತು. ಇಲ್ಲದಿದ್ದರೆ ಅದ್ವೈತಿಗಳು ಬಂದರು, ಅವರು ನೋಡಿ ಹೇಳುತ್ತಾರೆ ದೇವ ಇದ್ದ, ಅವರ ಪ್ರಕಾರ ಬ್ರಹ್ಮ ಇದ್ದ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಬ್ರಹ್ಮನೇ ಇದ್ದಾನೆ, ಈ ಜಗತ್ತೆಲ್ಲ ಸುಳ್ಳು, ಜೀವ ಬ್ರಹ್ಮನೇ. ಇದು ಅದ್ವೈತ ಸಿದ್ಧಾಂತ. ಅದನ್ನು ಹೇಳುವಾಗ ಅವರು ಹೇಳುತ್ತಾರೆ ಜೀವ ಅಂತ ಹೇಗಾದ, ಎಲ್ಲಿಂದ ಬಂದ ಅಂದರೆ ಅದಕ್ಕೆ ಹೇಳುತ್ತಾರೆ ಜೀವ ಅಂತ ಮೊದಲು ಯಾರೂ ಇದ್ದಿಲ್ಲ, ದೇವನೇ ಜೀವ ಆದ, ಬ್ರಹ್ಮನೇ ಜೀವ ಆದ. ಹೇಗಾದ ಅಂದರೆ ಬ್ರಹ್ಮನಿಗೆ ಅಜ್ಞಾನ ಬಂತು, ಬ್ರಹ್ಮನಿಗೆ ಅಜ್ಞಾನ ಬಂತು, ಆ ಅಜ್ಞಾನ ಬಂದದ್ದಕ್ಕೆ ಜೀವ ಅಂತಾದ. ತುಂಡು 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 ತುಂಡು, ಬ್ರಹ್ಮನ ತುಂಡುಗಳೇ ನಾವೆಲ್ಲ. ಅದ್ವೈತ ಪ್ರಕಾರ ಎಲ್ಲ ಬ್ರಹ್ಮನ ತುಂಡುಗಳೇ, ನಾವೆಲ್ಲ ಸೇರಿಕೊಂಡಿದ್ದೇವೆ. ನಮ್ಮ ಸುತ್ತೂ ಅಜ್ಞಾನ ಇದೆ. ಮತ್ತೆ ಸಾಧನೆ ಏನು ಅಂದರೆ ಈ ಅಜ್ಞಾನ ಕಳ್ಕೊಂಡ್ಬಿಟ್ರೆ ನಾವೆಲ್ಲ ಬ್ರಹ್ಮನಲ್ಲೇ ಸೇರಿಬಿಡುತ್ತೇವೆ. ಇಷ್ಟು ಸಾಧನೆ ಯಾಕೆ, ವನವಾಸ ಉಪವಾಸ ಎಲ್ಲ ಮಾಡಿದ್ಯಾಕೆ ಅಂತ ಹೇಳಿದರೆ ಹಾ, ನಾವು ಬ್ರಹ್ಮನಲ್ಲಿ ಸೇರಿಬಿಡ್ತೇವೆ. ಯಾಕೆ ಸೇರ್ಬೇಕು ಬ್ರಹ್ಮನಲ್ಲಿ? ಇನ್ನು ಮುಂದೆ ನಮ್ಗೇನು ತೊಂದರೆ ಇರಲ್ಲ, ಚೆನ್ನಾಗಿರ್ತೇವೆ, ಬ್ರಹ್ಮನೇ ಆಗ್ಬಿಡ್ತೇವೆ. ಅವಾಗ ಪ್ರಶ್ನೆ ಮಾಡುತ್ತಾರೆ ಈಗ ಬ್ರಹ್ಮನಲ್ಲಿ ಸೇರಿದವು, ಮೊದಲು ಬ್ರಹ್ಮನಿದ್ದ, ಅಜ್ಞಾನದ ಅಂಟು ಬಂತು, ಅದಕ್ಕಾಗಿ ಜೀವ ಅಂತಾದ, ಅಜ್ಞಾನ ಕಳಕೊಂಡೆ ಮತ್ತು ಬ್ರಹ್ಮನಾದೆ, ಮತ್ತು ಜೀವ ಆಗಲ್ಲ ಅಂತ ಗ್ಯಾರಂಟಿ ಏನು ಕೇಳಿದಾಗ ಇಲ್ಲ ಇಲ್ಲ, ವೇದ ಹೇಳತಾ ಇದೆ ಈ ಬ್ರಹ್ಮನ ಲಕ್ಷಣ, ಇವನಿಗೆ ಅಂಟಿಲ್ಲ, ಇವನಿಗೆ ಯಾವುದರ ಅಂಟಿಲ್ಲ, ಯಾವ ರೀತಿ ವಿಕಾರವಿಲ್ಲ, ಅದಕ್ಕೆ ಇವನನ್ನ ಬ್ರಹ್ಮ ಅಂತ ಕರೀತಾರೆ. ಆದ್ರಿಂದ ನೀನು ಬ್ರಹ್ಮ ಅಂತ ಒಮ್ಮೆ ಆದ ಕೂಡಲೇ ನಿಂಗೇನು ವಿಕಾರ ಇರಲ್ಲ. ಅವಾಗ ಆಚಾರ್ಯ ಕೇಳುತ್ತಾರೆ ಈ ಬ್ರಹ್ಮ ಎಂಬವನು ಹಿಂದಿನ ಪರಬ್ರಹ್ಮನು ಮುಂದಿನ ಪರಬ್ರಹ್ಮನು ಒಂದೇನಾ ಬೇರೇನಾ? ಒಂದೇ. ಹಾಗಾದರೆ ಈಗ ನಾನೇನು ಬ್ರಹ್ಮ ಆಗಿಬಿಡ್ತೇನೆ, ಅವಾಗೇನೂ ಆಗಲ್ಲ, ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀರಲ್ಲ, ಮೊದಲಿದ್ದ ಬ್ರಹ್ಮನಿಗೂ ಅಂಟಿತ್ತ ಇಲ್ವಾ ಅಂತ ಕೇಳಿದರು. ವೇದ ಹೇಳಿದ ಪ್ರಕಾರ ಆ ಬ್ರಹ್ಮನಿಗೂ ಅಂಟಿರಲ್ಲ. ಆ ಬ್ರಹ್ಮನಿಗೆ ಅಂಟು ಬಂತು ಅಂದ್ರೆ ಮುಂದೆ ಇರುವ ಬ್ರಹ್ಮನಿಗೂ ಅಂಟು ಬರಬೇಕು, ನಾನು ಸಾಧನೆ ಮಾಡುವುದು ಅರ್ಥ. ಆದ್ದರಿಂದ ನೀವು ಗ್ಯಾರಂಟಿ ಕಾರ್ಡ್ ಕೊಡುವ ಪ್ರಕಾರ ಹಿಂದಿನ ಬ್ರಹ್ಮನಿಗೂ ಕೂಡ ವೇದ ಏನು ಹೇಳಬೇಕು, ಏನು ಅವನಿಗೆ ಅಂಟಿಲ್ಲ ಅಂತ ಹೇಳಬೇಕು. ಹಾಗಾದರೆ ಮುಂದೆ ನಾನು ಬ್ರಹ್ಮ ಆದ ಮೇಲೆ ಅವನಿಗೆ ಅಂಟಿರಲ್ಲ, ಅಜ್ಞಾನ ಬರಲ್ಲ ಅಂತ ಹೇಳಿದಿರಲ್ಲ, ಅಜ್ಞಾನದ ಅಂಟು ಹಿಂದಿನ ಬ್ರಹ್ಮನಿಗಾದರೂ ಹೇಗ್ ಬರುತ್ತೆ? ಅಜ್ಞಾನದ ಅಂಟು ಕೂಡಲ್ಲಲ್ಲ ಅಂತ ಕೇಳಿದಾಗ ಬಾಯಿ ತೆಗೆದು ಕೂತರೆಲ್ಲರೂ ಕೂಡ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ವೇದ ಹೇಳ್ತಾ ಇದೆ ಭಗವಂತ ಪೂರ್ಣ, ಅವನಿಂದ ಯಾವುದೇ ಭಾಗ ಬಂದರೂ ಅದೂ ಪೂರ್ಣವೇ, ಅಪೂರ್ಣ ಆಗಲ್ಲ ಅಂತ ಹೇಳಿದರು. ಒಂದು ವೇಳೆ ಭಗವಂತನಿಂದ ಭಾಗಗಳೇ ನಾವು ಆದರೆ ಆ ಭಾಗಗಳಾದ ನಾವು ಪೂರ್ಣವೇ ಆಗಿರಬೇಕಾಗಿತ್ತು. ಪೂರ್ಣ ಅಂದರೆ ಜ್ಞಾನ ತುಂಬಿರಬೇಕು, ನಮ್ಮಲ್ಲೇನು ಹಾಗಿಲ್ಲ, ಅದರಿಂದ ನೀವು ಹೇಳಿದ್ದು ಸುಳ್ಳು ಅಂತ ಚೆನ್ನಾಗಿ ತಿಳಿಸಿಕೊಟ್ಟು ಮುಂದೆ ಹೇಳುತ್ತಾರೆ ದೇವನೇ ಜೀವ ಆದದ್ದಲ್ಲ, ದೇವನೇ ಬೇರೆ, ಅವನಿಂದ ಬಂದ ರೂಪಗಳೆಲ್ಲ ಪೂರ್ಣ. ಒಂದು ರೂಪದಿಂದ ಒಂದು ರೂಪ ಬಂದರೆ ಪೂರ್ಣ, ಅದು ಬಂದ ರೂಪವೂ ಪೂರ್ಣ, ಮೂಲ ರೂಪವೂ ಪೂರ್ಣ. ಇದು ಬಂದದ್ದಕ್ಕೆ ಅದರ ಲೋಪ ಬರಲಿಲ್ಲ, ಬಂದದ್ದಕ್ಕೆ ಅದು ಚಿಕ್ಕದೂ ಆಗಲಿಲ್ಲ. ಇಂಥದ್ದಯ್ಯ ಅದನ್ನೇ ಹೇಳುತ್ತಾರೆ ಸತ್ಯವ್ರತಂ. ಈ ಭಗವಂತ ಪೂರ್ಣ ಜ್ಞಾನಾನಂದನಿಂದ ವಿಶೇಷವಾಗಿ ಕೂಡಿದ್ದಾನೆ, ಇದೇ ವ್ರತ. ಆದ್ದರಿಂದ ವ್ರತಂ ವ್ಯಾವೃತ್ತಂ ರೂಪಂ ಅಂತ ಹೇಳುತ್ತಾರೆ, ಎಲ್ಲರಿಂದ ವಿಲಕ್ಷಣನಾಗಿದ್ದಾನೆ. ಕೇಳುತ್ತಾರೆ ದೇವರು ಗಂಡೋ ದೇವರು ಹೆಣ್ಣೋ ಇನ್ನೇನು? ಪ್ರಕಟಿತ ನ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತು. ಇವ ಗಂಡು ಅಲ್ಲ, ಹೆಣ್ಣು ಅಲ್ಲ, ಷಂಡನೂ ಅಲ್ಲ, ಯಾರು ಜಂತುವೂ ಅಲ್ಲ. ಮತ್ತೇನು? ವಿಲಕ್ಷಣ ಅಂತ ಹೇಳುತ್ತಾರೆ. ಆದರೆ ಪುರುಷ ರೂಪದಲ್ಲಿರ್ತಾನೆ, ಪುರುಷರಲ್ಲಿ, ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ, ಯಾರಲ್ಲಿ ಅವರವರ ರೂಪದಿಂದ ಇರ್ತಾನೆ. ಸಾಮಾನ್ಯ ಪುರುಷ ರೂಪದಿಂದಲೇನೆ ನಿಂತಿರ್ತಾನೆ. ಆದರೆ ನಮ್ಮಂತೆ ಪುರುಷನಲ್ಲ ಇವ, ಇವ ಬೇರೇನೆ ಅಂತ ಹೇಳುತ್ತಾರೆ. ಯಾಕಂದ್ರೆ ಭಗವಂತ ತಾನು ಪುರುಷ ರೂಪವನ್ನು ಧಾರಣೆ ಮಾಡಿದ, ಸ್ತ್ರೀ ರೂಪವನ್ನು ಧಾರಣೆ ಮಾಡಿದ, ಸ್ತ್ರೀ ರೂಪವನ್ನು ಧಾರಣೆ ಮಾಡಿದ. ಎಲ್ಲಿ? ಲಕ್ಷ್ಮೀದೇವಿ ಒಳಗೆ ಲಕ್ಷ್ಮೀದೇವಿಯ ರೂಪದಿಂದ ಇರುತ್ತಾನೆ, ಸದಾ ಭಗವಂತ ಇರ್ತಾನೆ. ಆ ಲಕ್ಷ್ಮೀದೇವಿ ಒಳಗಿರುವ ಭಗವಂತನ ಸ್ತ್ರೀ ರೂಪ ಎಂಥದ್ದು ಅಂದರೆ ಅದಕ್ಕೆ ಹೇಳುತ್ತಾರೆ, ಆ ರೂಪವೂ ಕೂಡ ಸ್ತ್ರೀ ರೂಪ ಹೆಸರಿಗಷ್ಟೇ. ಸಾಮಾನ್ಯವಾಗಿ ವೀರ್ಯ ಎಂಬುದು ಗಂಡಿನಲ್ಲಿರುವುದು, ಹೆಣ್ಣಲ್ಲಿಲ್ಲ, ಹೌದ್ ತಾನೆ? ಆದರೆ ದೇವರ ಪುರುಷ ರೂಪ ವೀರ್ಯ ಭರಿತ, ಸ್ತ್ರೀ ರೂಪವೂ ವೀರ್ಯ ಭರಿತ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾದ ಅಪರೂಪದ ರೂಪ ಭಗವಂತನದ್ದು. ಇಲ್ಲಿ ಒಂದು ವಿಚಾರವನ್ನ ಗರುಡ ಪುರಾಣದಲ್ಲಿ ಗರುಡ ದೇವರು ಹೇಳುತ್ತಾರೆ. ಈ ವಿಚಾರಗಳೆಲ್ಲ ಕೇಳುತ್ತಾ ಬಂದರೆ ಇಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಒಂದು ಇದೆ. ಏನು? ನಮಗೇನು ಬೇಕೋ ಅದನ್ನ ದೇವರಿಂದ ಕೇಳಬೇಕು, ಅಂದರೆ ಅಂಥ ಭಗವಂತನ ಚಿಂತನೆ ಮಾಡಬೇಕು ಅಂತ. ಪ್ರಸ್ತುತ ಏನು ನಮ್ಮ ಲಕ್ಷ್ಯ ಇದೆ? ಏನು ಲಕ್ಷ್ಯ? ಚೂರು ರಿಪೇರ್, ಫೈನ್ ಟ್ಯೂನಿಂಗ್ ಅಂತ ಹೇಳ್ತಾರೆ. ಆ ಫೈನ್ ಟ್ಯೂನಿಂಗ್ ಆಗಬೇಕು. ಏನದು? ಮಗು ಆಗ್ತಾ ಇದೆ, ಗರ್ಭದಲ್ಲಿದೆ, ಚೆನ್ನಾಗಿರಬೇಕು, ಪ್ರಸವ ಚೆನ್ನಾಗಿ ಆಗಬೇಕು, ವಂಶ ಬೆಳೆಯಬೇಕು. ನಾವು ಅಲ್ಲಿಗೆ ನಿಂತು ಬಿಡುತ್ತೇವೆ. ಚೂರು ಮೇಲಕ್ಕೆ ಹೋಗಿ, ಎಷ್ಟುವರೆಗೆ ಬಂದಿದ್ದೀರಾ ಬೆಟ್ಟ, ಕೊನೆಗೆ ದೇವರ ದರ್ಶನ ಮಾಡದಿದ್ರೆ ಹೇಗೆ ಅಂತ. ಇಷ್ಟು ವಂಶ ಬೆಳೆದು ವಂಶದಲ್ಲಿ ಈ ರೀತಿಯಾಗಿರತಕ್ಕಂತಹ ಎಲ್ಲರಿಗೆ ಅಭಿವೃದ್ಧಿ ಬರಬೇಕಲ್ಲ, ಇದು ಯಾವುದಕ್ಕೆ ಅಂತ ಕೇಳಿದರೆ, ನನಗೆ ದೇವರ ಸಾಧನೆ ಆಗಬೇಕು, ಹಾಗೆ ನಮ್ಮ ವಂಶದಲ್ಲಿ ಸಜ್ಜೀವ ರಾಶಿಗಳು ಬಂದು, ಜ್ಞಾನಿಗಳು ಬಂದು ಇಲ್ಲಿ ಭಗವಂತನ ಸೇವಾ ಮಾಡಿಕೊಂಡು ಹೊರಟರೆ ವಂಶಕ್ಕೂ ಕೀರ್ತಿ, ಅವರಿಗೂ ಸದ್ಗತಿ, ಅಂಥವರು ಬರಲಿ ಅಂತ ಸಂಕಲ್ಪ. ಒಟ್ಟಾರೆ ನಾವು ಜೀವನದಲ್ಲಿ ಏನೇನು ಪಡೆಯಬೇಕು ಅಂತ ನೋಡ್ತಾ ಇದ್ದೇವೆ. ಎಲ್ಲದರ ಗುರಿ ಶ್ರೀಹರಿಯ ಕಡೆಗಿಟ್ಟಾಗ ಅದು ಸಾರ್ಥಕವಾಗುತ್ತೆ. ಇಲ್ಲದಿದ್ದರೆ ಆ ಗುರಿ ಏನಾಗುತ್ತೆ ಅಂದರೆ ಸ್ವಾರ್ಥಕ್ಕೆ ಹೋಗಿ ಅದು ವಿಪರೀತ ಅರ್ಥಗಳನ್ನು ಕೊಡುತ್ತೆ. ಹಾಗಾದರೆ ಇಲ್ಲಿ ವಿಶೇಷವಾದ ಒಂದು ಆ ಗರ್ಭಸ್ಥಿತಿ ಚೆನ್ನಾಗಿರಬೇಕು ಅಂತ ನಾವು ನೋಡಿದಾಗ ನಾವು ಯಾವ ಭಗವಂತನ ಯಾವ ರೀತಿ ಭಗವಂತನ ಚಿಂತನೆ ಮಾಡಬೇಕು ಅಂದರೆ, ಎಲ್ಲರ ಗರ್ಭದಲ್ಲಿ, ಅದು ಪರೀಕ್ಷಿತ್ ಮಹಾರಾಜ ಕೇಳುತ್ತಾನೆ, ನನ್ನನ್ನು ಮಾತ್ರ ಅಲ್ಲ ಪರೀಕ್ಷಿತ್ ಮಹಾರಾಜನನ್ನ ಗರ್ಭದಲ್ಲಿ ಭಗವಂತ ರಕ್ಷಣೆ ಮಾಡಿದ. ಎಂಥ ತೊಂದರೆಗಳು ಬಂದಿತ್ತು, ಬ್ರಹ್ಮಾಸ್ತ್ರ ಸುಟ್ಟು ಹಾಕುವಂತೆ ಬಂದಿತ್ತು, ರಕ್ಷಣೆ ಮಾಡಿದ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ ಅಂತ ಬಂತು. ಅವಾಗ ಕೇಳುತ್ತಾರೆ, ಪರೀಕ್ಷಿತ್ ಮಹಾರಾಜನನ್ನ ಮಾತ್ರ ರಕ್ಷಣೆ ಮಾಡೋದಾ ಭಗವಂತ, ಎಲ್ಲರನ್ನೂ ರಕ್ಷಣೆ ಮಾಡುತ್ತಾನ ಅಂದರೆ, ಎಲ್ಲರನ್ನೂ ಗರ್ಭದಲ್ಲಿ ರಕ್ಷಣೆ ಮಾಡುತ್ತಾನೆ ಭಗವಂತ. ಅದು ಹೇಗೆ ಅಂದ್ರೆ ಹೇಳುತ್ತಾರೆ ಅರಣ್ಯಕಾಚಾರ್ಯ, ಸುಂದರವಾಗಿ ತಿಳಿಸಿಕೊಡುತ್ತಾರೆ. ಎಲ್ಲರ ಗರ್ಭದಲ್ಲಿ, ಆ ಗರ್ಭಕೋಶದಲ್ಲಿ ಸ್ರಾವಗಳು ಬರ್ತಾ ಇರುತ್ತೆ. ಹೊಟ್ಟೆಯಲ್ಲಿ ಏನು ಅನ್ನ ಬಿದ್ದಾಗ ಅದನ್ನು ಜೀರ್ಣ ಮಾಡುವ ಸ್ರಾವಗಳು ಬರ್ತಾ ಇರುತ್ತೋ ಅದೇ ಸ್ರಾವಗಳೇ ಗರ್ಭಕೋಶದಲ್ಲೂ ಬರ್ತಾ ಇರುತ್ತೆ. ಈ ಮಾಂಸ ತಿನ್ನುವಂತಹ ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ಅನ್ನ ತಿನ್ನುವವರು ನಮ್ಮವರು ಇದ್ದಾರೆ. ಬಿದ್ದಂಥ ಪದಾರ್ಥ ಬಿದ್ದಂತೇನೆ ಜೀರ್ಣ ಆಗಿ ಹೊರಗೆ ಬರ್ತಾ ಇರುತ್ತೆ. ಆದರೆ ಈ ಚಿಕ್ಕ ಮಾಂಸದ ಪಿಂಡ ಮಾತ್ರ, ಏನು ಕೂಸು ಅಂತ ಬೆಳೀತಾ ಇದೆ, ಶುರು ಆಗಿದೆ, ಅದು ಮಾತ್ರ ಜೀರ್ಣ ಆಗಲ್ಲ. ಈ ಜೀರ್ಣ ರಸಗಳಿಗೆ ಸಿಕ್ಕೋದೇ ಇಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಅಂದ್ರೆ, ಅನಿರುದ್ಧ ನಾಮಕ ಭಗವಂತ ಆ ಚಿಕ್ಕ ಪಿಂಡದ ಸುತ್ತೂ ಇದ್ದು ರಕ್ಷಣೆ ಮಾಡುತ್ತಾನಂತೆ. ಆತ ಸರದರೆ ಗರ್ಭಸ್ರಾವ, ಆತ ಇದ್ದರೆ ಕೂಸು ಹೊರಗೆ ಬರುತ್ತೆ. ನೋಡಿ, ಇದು ಆ ಭಗವಂತ ಗರ್ಭದಲ್ಲಿ ನಿಂತುಕೊಂಡು ಆ ಕೂಸನ್ನು ರಕ್ಷಣೆ ಮಾಡುವ ರೀತಿ. ಇದು ಪರೀಕ್ಷಿತ್ ಮಹಾರಾಜ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಸ್ವಾಮಿ ರಕ್ಷಣೆ ಮಾಡುತ್ತಾ ಇದ್ದಾನೆ. ಅಂಥ ಸ್ವಾಮಿ ಆ ತಾಯಿಯ ಗರ್ಭದಲ್ಲಿ ಇದ್ದುಕೊಂಡು ಜಗತ್ತಿನಲ್ಲಿರುವ ಎಲ್ಲಾ ಗರ್ಭಗಳನ್ನ ನಾನು ರಕ್ಷಣೆ ಮಾಡುತ್ತೇನೆ ಎಂದು ತೋರಿಕೊಟ್ನಲ್ಲ, ಆ ಗುಣವನ್ನು ನಾವು ಚಿಂತನೆ ಮಾಡಬೇಕು. ಹಾಗಾದರೆ ಭಗವಂತನನ್ನ ನಾವು ಸತ್ಯವ್ರತ ಅಂತ ಭಗವಂತನ ಚಿಂತನೆ ಮಾಡಿದರೆ, ಸತ್ಯವ್ರತ ಅಂದ್ರೆ ಪೂರ್ಣವಾದ ಜ್ಞಾನ, ಪೂರ್ಣವಾದ ಆನಂದ, ಇದರಿಂದ ಕೂಡಿಕೊಂಡಿರ್ತಕ್ಕಂಥ ರೂಪ, ಆ ರೂಪದಿಂದ ಇರುವಂಥವ ಅಂತ ಭಗವಂತನ ಸತ್ಯವ್ರತ ಅಂತ ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಎರಡು ಕೂಸು, ಒಂದು ಗರ್ಭಿಣಿ ಸ್ತ್ರೀಯಲ್ಲಿ ಬರುವಂತಹ ಕೂಸು, ಇನ್ನೊಂದು ಕೂಸು ಇದೆ ಅದು ನಮ್ಮಲ್ಲಿ ಗಂಡಸರಲ್ಲೂ ಬರುವ ಕೂಸು. ಯಾವುದು ಅಂದರೆ ಭಗವಂತನ ಮೇಲೆ ಬರುವ ಭಕ್ತಿ. ಭಗವಂತನ ಮೇಲೆ ಬರುವ ಭಕ್ತಿಯೇ ಚಿಕ್ಕ ಕೂಸು, ಇನ್ನ ನಮ್ಮಲ್ಲಿ ಚಿಕ್ಕ ಪಿಂಡದಂತೆ ಇದೆ. ಯಾವಾಗ ಏನಾಗುತ್ತೋ, ಅಭರ್ಷಣ ಆಗುತ್ತೋ ಗೊತ್ತಿಲ್ಲ. ನಮಗೆ ಯಾವ ದುಃಖ ಅಪ್ಪಳಿಸಿ ಹಾಕಿದ್ರೂ ಅಭರ್ಷಣ ಆಗ್ಬಿಡುತ್ತೆ ನಮಗೆ. ಏನದು, ಆ ಇರೋ ಚಿಕ್ಕ ಕೂಸು ಕೃಷ್ಣಾರ್ಪಣ, ಏನು ಕೆಲಸಕ್ಕೆ ಬರಲ್ಲ. ನಮಗೆ ದುಃಖ ಅಪ್ಪಳಿಸಿ ಹಾಕಿದ್ರೂ ಅದು ಹಾಗೇ ಆಗತ್ತೆ. ಸುಖ ಜಾಸ್ತಿ ಬಂದ್ರೂ ಭಕ್ತಿ ಕೃಷ್ಣ ಅರ್ಪಣ. ಅದಕ್ಕೆ ಎಲ್ಲಾ ಪೆಟ್ಟುಗಳಿಗೂ ಅದು ಬದುಕಬೇಕು. ನಮ್ಮಲ್ಲಿರುವ ಭಕ್ತಿ ಎಂಬ ಕೂಸು ಚೆನ್ನಾಗಿ ಬೆಳೆಯಬೇಕಾದರೆ ಈ ಗುಣ ಚಿಂತನೆ ಮಾಡಿ, ಒಳಗಿರುವ ಕೂಸು ಚೆನ್ನಾಗಿರಬೇಕಾದ್ರೆ ಈ ಗುಣ ಚಿಂತನೆ ಮಾಡಿ. ಹಾಗಾದ್ರೆ ಭಗವಂತನನ್ನ ಸತ್ಯವ್ರತ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಬೆಳೆಯುವ ಭಕ್ತಿ ಅದು ಹೇಗಿರುತ್ತೆ ಅಂತ ಹೇಳಿದರೆ, ದೇವರಲ್ಲಿ ಭಕ್ತಿ ಬೆಳೆಯಬೇಕಾದ್ರೆ ಮೆಕ್ಯಾನಿಕಲ್ ಆಗಿ ದೇವರ ರಾಮ್ ರಾಮ್ ಅಂದ್ರೆ ಬರಲ್ಲ. ಅವನ ತಿಳುವಳಿಕೆ ಬರಬೇಕು ನಮಗೆ. ಅವನ ತಿಳುವಳಿಕೆ ಚೂರು 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 ಬರ್ತಾ ಇದ್ರೆ ನಮಗೆ ಭಕ್ತಿ ಬೆಳೀತಾ ಬೆಳೀತಾ ಬರುತ್ತೆ. ಆ ಭಕ್ತಿ ಬೆಳೆಯುವಾಗ ಮೆಕ್ಯಾನಿಕಲ್ ಆಗಿ ಬೆಳೆಯಲ್ಲ, ಆನಂದ ಕೊಡತಾ ಬೆಳೆಯುತ್ತೆ ಅಂತ. ಅನುಭವ ಇದೆಯಾ ನಿಮಗೆ? ಇದೆ, ಇದ್ದದ್ದು ಅನುಭವ ಅಂದ್ರೆ ಅನುಭವಕ್ಕಿದ್ದದ್ದು ನೆನಪಿಲ್ಲ, ನೆನಪು ಮಾಡಿಕೊಡುತ್ತೇನೆ. ನೀವೇ ಭಜನೆಯಲ್ಲಿ ಕೂರ್ತಿರಲ್ಲ, ರಾಮಚಂದ್ರಾಚಾರ್ಯ ಭಜನೆಯಲ್ಲಿ ಕೂಡ್ತಾ ಇದ್ದೀರಾ, ಹೌದಾ? ಯಾಕೆ ಪ್ರಾಕ್ಟಿಕಲ್ ನಿಮ್ ಕೈಯಾಗ ಏನಿದೆ ಅದು ಹೇಳಿದ್ರೆ ಸರಿ ಹೋಗುತ್ತೆ. ನಾ ಎಲ್ಲಿಂದೋ ಏನು ತಂದ್ರೆ ಅಷ್ಟು ಕಷ್ಟ ಯಾಕೆ ಪಡ್ಲಿ? ನಾನು ನಿಮ್ ಕೈಯಲ್ಲೇ ಕೂತಿದೆ. ಫಸ್ಟ್ ಟೈಮ್ ಅವರ ಪ್ರವಚನ ಇದು ಭಜನೆ ಕೇಳಿದ್ದೀರಾ, ಹೌದನಮ್ಮ? ಫಸ್ಟ್ ಟೈಮ್ ಕೇಳಿದಾಗ ಹೇಗಿತ್ತು, ನೆಕ್ಸ್ಟ್ ಟೈಮ್ ಕೇಳಿದಾಗ ಹೇಗಿತ್ತು, ಈಗ ಹೇಗಿದೆ? ಮೊದಲು ಕೇಳಿದಾಗ ಚೆನ್ನಾಗಿತ್ತು, ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿತ್ತು, ಹೌದಾ? ಇಷ್ಟೇ ಪರಿಚಯ ರಾಮಚಂದ್ರಾಚಾರ್ಯದು. ಇವರು ಚೆನ್ನಾಗಿ ಹಾಡ್ತಾರೆ, ಹಾಡು ಚೆನ್ನಾಗಿದೆ, ಅಟ್ರಾಕ್ಟೆಡ್, ಹೌದಾ? ಹೋಗಿದ್ದೀರಾ, ಹೋದ ಮೇಲೆ ವ್ಯಕ್ತಿಯ ಪರಿಚಯ ಅಷ್ಟೇ ಇತ್ತು, ಆದ ಮೇಲೆ ಸುತ್ತು ಇದ್ದವರಿಂದ ಚೂರು ಪರಿಚಯ ಶುರುವಾಯಿತು. ನೋಡಿ, ವ್ಯಕ್ತಿಯ ಪರಿಚಯ ಇಲ್ಲದೆ 10 ವರ್ಷ ಆದರೂ ಕೂಡ ರಾಮಚಂದ್ರಾಚಾರ್ಯ ಮಾಡುವ ಭಜನೆ ಕೇಳುವವರು ಬಹಳ ಜನ ಇದ್ದಾರೆ. ವ್ಯಕ್ತಿಯ ಪರಿಚಯ ಇಲ್ಲ, ಆ ಹಾಡು ಅವರ ಮೇಲೆ ಕೊಡುವ ಎಫೆಕ್ಟ್ ಅಷ್ಟಷ್ಟೇ, ಹೌದಾ ಅಲ್ವಾ? ಅವರಿಗೊಂದು ಸಿಡಿ ಅಷ್ಟೇ ಅದು. ನಾನು ಹೇಳೋದು ಸರಿಯಾ ಅಲ್ವಾ? ಬರೇ ಸಿಡಿ ಅಷ್ಟೇ ಅದು, ಬರೇ ಸಿಡಿ. ರಾಮಚಂದ್ರಾಚಾರ್ ಭಜನೆ, ನಮ್ಮ ಅನಂತ ಕುಲಕರ್ಣಿ ಇದ್ದಾರೆ, ಇವರು ಇದ್ದಾರೆ, ಅವರು ಇದ್ದಾರೆ, ಇವ್ರು ಸ್ವಲ್ಪ ವೆರೈಟಿ ನೋಡ್ರಿ, ಒಂದು ಫೋಟೋ ತೋರಿಸಿ ಮಾಡ್ತಾರೆ ನೋಡಿ, ವೆರೈಟಿ ಆಗಿರುತ್ತೆ. ಈ ಒಂದು ಕಾಮೆಂಟ್ ಇರುತ್ತೆ, 10 ವರ್ಷದಿಂದ ಕೇಳ್ತಾ ಇರ್ತಾರೆ ಭಜನೆಗೆ ಹೋದ್ರು ಕೂಡ. ಆದರೆ ನಿಮ್ಮಂಥವ್ರು ಹೋಗಿರ್ತೀರಲ್ಲ, ಫಸ್ಟ್ ಟೈಮ್ ಅಟ್ರಾಕ್ಟ್ ಆಗಿರ್ತೀರಲ್ಲ, ಚೆನ್ನಾಗಿ ಭಜನೆ ಮಾಡುತ್ತಾ ಅದೇ ಸೇಮ್ ಫೀಲ್ಡ್ ಅಲ್ಲೇ ಹೋಗಿದ್ದೀರಾ. ಆದರೆ ಈಗ ಏನಾಯ್ತು, ಹೋದ ಮೇಲೆ ಆ ವ್ಯಕ್ತಿಯ ಪರಿಚಯ ಚೂರಾಯಿತು. ಏ, ಈ ವ್ಯಕ್ತಿ ಬೇರೇನೆ ಇದ್ದಾರೆ. ಏನದು, ಸಿಡಿಯಲ್ಲಿ ಕೇಳಿದ್ದಲ್ಲ, ಅಥವಾ ಯಾವಾಗೋ ವರ್ಷಕ್ಕೊಮ್ಮೆ ನೋಡಿದಾಗ ಹಾಡು ಕೇಳಿದ್ದಲ್ಲ, ಹತ್ತಿರ ನೋಡು ಕೇಳ್ತಾ ಇದ್ದೀರಾ. ಈ ವ್ಯಕ್ತಿಗೆ ಇನ್ನೊಬ್ಬರಿಂದ ಏನು ಬೇಕಾಗಿಲ್ಲ, ಎಲ್ಲ ದುಡ್ಡು ದುಡ್ಡು ತಂದು ಹಾಕ್ತಾರೆ, ಕಷ್ಟ ಪಡ್ತಾನೆ, ಹೌದಾ? ಎಷ್ಟು ಜನಕ್ಕೆ ಉಡುಪಿಯಲ್ಲಿ, ಪಂಡರಾಪುರದಲ್ಲಿ ಎಷ್ಟು ಜನಕ್ಕೆ ಸೀರೆ ಎಲ್ಲ, ಹೌದಾ? ನೋಡಿದ ಆಶ್ಚರ್ಯ ಆಗ್ಬಿಡುತ್ತೆ, ಯಾವ ಸ್ವಾಮಿಗಳು ಮಾಡಲಿಲ್ಲ ಇಷ್ಟದ್ದು. ಸತ್ಯ ನಾನು ಹೇಳ್ತೇನೆ, ಇಷ್ಟು ಸಲ ನವರುಂದಾನಕ್ಕೆ ಹೋಗಿದ್ದೀವಿ ನಾವು, ಇಷ್ಟು ಸಲಕ್ಕೆ ನವರುಂದಾವನ ಎಷ್ಟು ಸಲ ಹೋಗಿದ್ದೀವಿ ಅಂದ್ರೆ ಲೆಕ್ಕವಿಲ್ಲ. ಯಾವ ಮಠಕ್ಕೂ ದುಡ್ಡು ಖರ್ಚು ಕಮ್ಮಿ ಇಲ್ಲ, ನಾನು ಹೇಳ್ತಾ ಇದ್ದೇನೆ, ಯಾವ ಮಠಕ್ಕೂ ದುಡ್ಡು ಕಮ್ಮಿ ಇಲ್ಲ. 800 ರೂಪಾಯಿ ಮೂಲಕ ತಾಕ್ ಕೂತಿದೆ. ಯಾವ ವ್ಯಕ್ತಿಗಳು ಕೂಡ ಆರಾಧನೆ ಈ ತರ ಮಾಡಲಿಲ್ಲ. ಪುರಂದರದಾಸರ ಆರಾಧನೆ ಮಾಡಿದಾಗ, ಸತ್ಯ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಮ್ದು ವ್ಯಾಸರಾಯ ಮಠವೇ, ನಾನು ವ್ಯಾಸರಾರಾಧನೆಗೆ ವರ್ಷಗಳ ಗಟ್ಟಲೆ ಹೋಗ್ತಾ ಇದ್ದೇನೆ. ನಾನು ಹೋದಾಗ ಪ್ರತಿಯೊಂದು ವ್ಯಕ್ತಿ ಒದ್ದಾಡಬೇಕು. ಏನು ಟಾಯ್ಲೆಟ್ಗೆ ಎಲ್ಲಿಗೆ ಹೋಗಬೇಕು ಅಂತ ತಂಬಿಗೆ ಹಿಡ್ಕೊಂಡು ನದಿ ಹತ್ತಿರ ಓಡಬೇಕು, ಹೆಣ್ಣು ಗಂಡು ಓಡಬೇಕು, ದುಃಖ ಪಡಬೇಕು. ಎಲ್ಲಿ ಹೋಗಿ ಹೋದ್ರೂ ಕಾಲಿಗೆ ಮುಳ್ಳು ಚುಚ್ಚು, ಕಲ್ಲು ಚುಚ್ಚು, ಒದ್ದಾಡಿ ಒದ್ದಾಡಿ ಒದ್ದಾಡಿದ್ರು. ಆದರೆ ಈ ವ್ಯಕ್ತಿ ಒಂದು 3 ದಿವಸ ಆರಾಧನೆ ಮಾಡಿದ್ದು, ಈ ಮಾಡಿದಾಗ ಟೋಟಲ್ ಪ್ಲಾಟ್ಫಾರ್ಮೇ ಬಂತು, ಹೌದಾ, ಪೆಂಡಾಲೇ ಬಂತು, ಟಾಯ್ಲೆಟ್ಸೇ ಬಂತಲ್ಲಿ, ಟೆಂಪರರಿ ಟಾಯ್ಲೆಟ್ಸೇ ಬಂತು. ಹೆಣ್ಣು ಮಕ್ಕಳಿಗೆ ಯಾರಿಗೂ ಚೂರು ತೊಂದರೆ ಆಗಲಿಲ್ಲ, ಎಲ್ಲರೂ ಖುಷಿಪಟ್ಟರು. ಎಂದು ಕೂಡ ಆ ನವರು ನಾನು ಗಡ್ಡೆಯಲ್ಲಿ ಫ್ಯಾನ್ ತಿರುಗಿದ್ದು ಕಂಡಿದ್ರ ಯಾರಾದರೂ? ನಾನು ಸುಮ್ಮನೆ ಹೇಳ್ತಾ ಇಲ್ಲ, ವರ್ಷಗಳ ವರ್ಷಗಳಿಂದ ಎಷ್ಟು ಜನ ಸ್ವಾಮಿಗಳಲ್ಲಿ ಹೋದ್ರು, ಯಾರೇ ಹೋದ್ರು ಕೂಡ ಒಂದು ಫ್ಯಾನ್ ತಿರುಗಿಲ್ರಿ ಬಂದಲ್ಲಿಗೆ. ಎಷ್ಟು ಫ್ಯಾನ್ಗಳು ತಿರುಗಿದವು, ಎಂಥ ಒಂದು ಸಭಾಭವನ ಆಗಿತ್ತು. ಏನು ಮಾಡ್ಲಿಕ್ಕೆ ನಮಗಾಗಲ್ವಾ? ಈ ವ್ಯಕ್ತಿ ಮಾಡಿದ್ರು. ನಾನು ಹೇಳೋದು ಇನ್ನೊಬ್ರು ಮಾಡಿಲ್ಲ ಅಂತ ಕಾಮೆಂಟ್ ನಾ ಮಾಡ್ತಾ ಇಲ್ಲ, ಅವರವರ ಸಂಕಲ್ಪ, ಸ್ವಾಮಿ ಸಂಕಲ್ಪ. ಈ ವ್ಯಕ್ತಿಯನ್ನ ಮಾಡಿಸಿದ್ದು ಅದೆಂತ ಅದ್ಭುತವಾಗಿ ನಡೆಯಿತು. ಪ್ರತಿಯೊಬ್ಬರ ದೃಷ್ಟಿ ಜಾಗ್ರತೆ ಇಟ್ಟುಕೊಂಡಿದ್ರಲ್ಲ, ಇದೆಲ್ಲ ಗುಣಗಳು ನೀವು ಗಮನ ಕೊಡ್ತಾ ಇದ್ದೀರಾ? ಇದೆಲ್ಲ ಗಮನ ಕೊಟ್ಟು ಅವರು ಹಾಡುವಾಗ ಭಕ್ತಿಯಿಂದ ಹೇಳ್ತಾರೆ ಹಾಡು, ಹೌದಾ, ತನ್ಮಯರಾಗಿ ಹೇಳ್ತಾ ಇರ್ತಾರೆ. ಅದಕ್ಕೆ ನೋಡಿ, ಮೊದಲು ಕೇಳಿದವರಕ್ಕಿಂತ ನಂತರ ನಂತರ ಅವರ ಗುಣ ನೋಡಿ, ಅವರು ಭಕ್ತಿಯಿಂದ ಹಾಡೋದು ನೋಡಿ, ನಂತರ ನಂತರ ಕೇಳುವವರಿಗೆ ಅವರು ಒಂದೊಂದು ಹಾಡಿಗೂ ಉದ್ರೇಕ ಬರ್ತಾ ಇರುತ್ತೆ. ಕೂತಿದ್ದವರಿಗೆಲ್ಲ ಏನು ಚಪಾಳೆ ತಡ್ತಾ ಇರ್ತಾರೆ, ಆನಂದ ಪಡ್ತಾ ಇರ್ತಾರೆ. ಇನ್ನ ನಿಮ್ಮಂಥ ಅಂತರಂಗದವರಿಗಂತೂ ಇನ್ನ ಏನೇನು ಆಗ್ತಾ ಇರೋದು ನನಗೆ ಗೊತ್ತಿರಲ್ಲ, ಅಷ್ಟು ಆನಂದ ಪಡ್ತಾ ಇರ್ತೀರಾ. ಇದು ಯಾಕಾಯಿತು? ಸಿಂಪಲ್, ವ್ಯಕ್ತಿಯ ಪರಿಚಯ ಎಷ್ಟೆಷ್ಟು ಎಷ್ಟೆಷ್ಟು ಆಗ್ತಾ 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 ಹೋಗುತ್ತೆ, ಆ ವ್ಯಕ್ತಿಯ ಒಂದೊಂದು ನಡೆ ನುಡಿಯಿಂದ ನಿಮಗೆ ಬರುವ ಆನಂದ ಬೇರೇನೆ ಬೇರೇನೆ ಬೇರೇನೆ, ಹೌದಾ? ಮೊದಲು ಅವರು ಏನ್ರಿ ಶ್ರೀಧರ್ ರಾಯರೇ ಅಂತ ಕರೆದ್ರು, ಈಗ
ಕ್ಷಮೆಯಲ್ಲಿ ಅವರು ಜೊತೆಯಲ್ಲಿ ನೈಟ್ ಯಾವತ್ತು ನಾನು ಡ್ರೈವ್ ಮಾಡಬಹುದಿಲ್ಲ, ಶುರು ಆಯ್ತು. ನಾನು ಕಾರೇ ಡ್ರೈವ್ ಮಾಡಿದಲ್ಲ, 2004 ಒಂದಿನ ನಡೀರಿ ಹೋಗೋಣ ಅಂದ್ರೆ ಚೀಕಲ್ ಪರವಿನಲ್ಲಿ ಪುರಂದರೋತ್ಸವಕ್ಕೆ ಕರ್ಕೊಂಡು ಹೊರಟಿದ್ದೆ. ಏಕಾದಶಿ ಸಂಜೆ ಹೊರಟಿದ್ದೀವಿ. ವಿಜಯರಾಯರ ಪಾದ ಹೇಳ ಹೊರಡೋ ಒಂದು ಅಭ್ಯಾಸ. ಪೆಟ್ರೋಲ್ ಹಾಕಿಸಿ ಹೈವೇ ರೀಚ್ ಆದ ತಕ್ಷಣ ನಿಲ್ಲಿಸ್ಕೊಂಡು ಎಲ್ಲ ಡ್ರೈವ್ ಮಾಡಬೇಕಾದ್ರೆ ವಿಜಯರಾಯರ ಪಾದ ಹೇಳ್ಬಿಟ್ಟು ಅವರು ಭುಜದ ಮೇಲೆ ಕೈ ಇಡ್ತಾರೆ. ಯಾರು ಡ್ರೈವ್ ಮಾಡ್ತಾರೆ, ಅವ್ರು ಡ್ರೈವ್ ಮಾಡ್ತಾರೆ ಅವ್ರಿಗೆ ಕೇಳಿದ್ದೀನಿ. ಅನುಭೋಗ ನಿಮ್ಗೆ 4 ಗಂಟೆ 4:15 ನಿಮ್ ಕಾರ್ ನಿಲ್ಲಿಸ್ಬೇಕು ಅನ್ಸಲ್ಲ ಆಚಾರ್ಯ ಹೇಳ್ತೀನಿ ಕೇಳಿ. ನಾವ್ ಅನ್ಬೋಗ್ಸಿದೀವಿ. ಉಡುಪಿ ಹೋಗ್ಬೇಕು ರಾತ್ರಿ 2:30 ಹೊರಟಾಗಿದ್ದ ನಾವು. ಯಾರು ನಂಬ್ತೀರಾ? ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಅವ್ರು ಹೊರಟಾಗ ಬಂದಾಗ ಮನೆಗೆ ಬಂದಾಗ 11:30 ಬೆಳಗ್ಗೆಯಿಂದ ಯಾರು ಏನಿಲ್ಲ, 2 ಗಂಟೆ ಬಂದು ಊಟ ಮಾಡ್ಕೊಂಡು 11:30 ಹೊರಟಿದ್ದು ಮನೆಯಿಂದ.
ಸರಿ, ಅಲ್ಲಿಗೆ ಭಾಗವತ ಬರುತ್ತೆ. ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಒಳ್ಳೆ ಗುಣಗಳು, ಆ ವ್ಯಕ್ತಿಯ ಒಳ್ಳೆ ಗುಣಗಳಿಂದ ವಿಜಯರಾಯರಲ್ಲಿ ಅವರು ಮಾಡುವ ಭಕ್ತಿ, ಆ ಭಕ್ತಿಯಿಂದ ನಿಮ್ಮ ನಿಮಗಾದ ಅನುಭವ, ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಅಷ್ಟು ಪ್ರಭಾವ ಬೀರಿದಾಗ ಆ ವ್ಯಕ್ತಿಯ ನಡೆ ನೋಡಿ ನಿಮ್ಗೆ ಏನು ಕಣ್ಣಲ್ಲಿ ನೀರು ತರ್ತಾ ಇದೆ, ಆನಂದ ತರ್ತಾ ಇದೆ, ಅವರು ಮಾತಾಡಿದ್ರೆ ಸಾಕಪ್ಪ ಅಂತ ನಿಮ್ ಮನಸ್ಸಿಗೆ ಬರ್ತಾ ಇದೆ, ಆನಂದ ಕೊಡ್ತಾ ಇದೆ. ಮತ್ತೆ ಸ್ವಾಮಿ ಹತ್ರ ಹೇಗಿರಬೇಕು? ಸ್ವಲ್ಪ ಅಲ್ಲಿ ಪೋಸ್ಟ್ ಮಾಡಿದ್ರೆ ಇವರೆಲ್ಲ ಕಟ್ಟೆಗಳಲ್ಲಿ ವೃಂದಾವನಗಳಲ್ಲಿ ಕೂತಿರ್ತಾರಲ್ಲ, ಇವರ ಪರಿಸ್ಥಿತಿ ಅದೇ. ನೀವು ರಾಮಚಂದ್ರಾಚಾರ್ಯ ಪರಿಚಯ ಮಾಡಿಕೊಂಡಿದ್ದೀರಾ? ಸ್ವಲ್ಪ ರಾಮಚಂದ್ರಾಚಾರ್ಯ ಒಳಗಿರುವ ರಾಮನ ಪರಿಚಯ ಮಾಡಿಕೊಳ್ಳಿ. ರಾಮನ ಪರಿಚಯ ಮಾಡಿಕೊಡುತ್ತಾರೆ ರಾಮಾಯಣದಲ್ಲಿ. ಇವ ಎಂಥವ ಅಂತ ಹೇಳಿದರೆ, ಯಾವ ನಗರದಲ್ಲಿ ಹೆಣ್ಣು ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಸಹಿತ ಪ್ರತಿಯೊಬ್ಬರೂ ಬೆಳಿಗ್ಗೆ ಸಂಜೆ ಭಗವಂತನ ಪ್ರಾರ್ಥನೆ ಮಾಡುವಾಗ ಎಲ್ಲರೂ ತುಳಸಿ ಮುಂದೆ, ದೇವರ ಮುಂದೆ ಕೂತಾಗ ಬಾಯಿಂದ ತಟ್ ಅಂತ ಬರೋ ಹೆಣ್ಣು ಮಕ್ಕಳಿಂದ ಏನು ಬರುತ್ತೆ? ನಾನು ಚೆನ್ನಾಗಿರಲಿ, ನಮ್ಮವರು ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಬರ್ತಾ ಇದ್ರೆ ಎಲ್ಲರ ಬಾಯಿಂದ ಏಕಗ್ರೀವ, ಇನ್ಯಾವುದೂ ಬರಲ್ಲಂತೆ ಅವರ ಬಾಯಿಂದ. ಯಾವ ನಗರದಲ್ಲಿ ಹೆಣ್ಣು ಮಕ್ಕಳ ಬಾಯಲ್ಲಿ, ಹೃದಯದಲ್ಲಿ ಇನ್ನ ಯಾವ ಆಲೋಚನೆ ಬರದೆ ರಾಮ ಚೆನ್ನಾಗಿರಲಿ ಅಂತ ಬರ್ತಾ ಇತ್ತೋ ಅದು ರಾಮಚಂದ್ರ ಅಂದ್ರೆ. ಅಂದ್ರೆ ರಾಮ ಚೆನ್ನಾಗಿದ್ರೆ ಸಾಕು, ನಾವೆಲ್ಲರೂ ಚೆನ್ನಾಗಿರ್ತೇವೆ. ಇಂತಹ ಪರಿಚಯ ಭಗವಂತನದ ಕೇಳ್ತಾರೆ. ಸತ್ಯವ್ರತಂ ಅಂತ ಭಗವಂತನ ಚಿಂತನೆ ಮಾಡಿದರೆ ಅವ ಪೂರ್ಣ ಜ್ಞಾನ ಆನಂದ ಭರಿತ. ಅಷ್ಟೇ ಅಲ್ಲ, ಅವನನ್ನ ಸತ್ಯವ್ರತ ಅಂತ ನಾವು ಚಿಂತನೆ ಮಾಡುತ್ತಾ ಬಂದರೆ ನಮ್ಮಲ್ಲೂ ಅವನ ಕುರಿತಾದ ಜ್ಞಾನ ಬೆಳೀತಾ 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 ಬರುತ್ತೆ. ಆ ಜ್ಞಾನ ಅಂದ್ರೆ ಅವನ ಪರಿಚಯ, ಅವನ ಪರಿಚಯ ಇನ್ನಷ್ಟು ಇನ್ನಷ್ಟು ಆಳ ಪರಿಚಯ ಆಗ್ತಾ ಹೋದರೆ ಅವನ ಕುರಿತಾದ ಪರಿಚಯ ಆದಾಗ ಆನಂದ ನೀವೇನು ಪಡ್ತಾ ಇದ್ದೀರಲ್ಲ ಅದಕ್ಕೆ ಅಪ್ಪನಷ್ಟು ಆನಂದ ಸ್ವಾಮಿ ಇಲ್ಲಿ ಕೊಡತಾನೆ ಅಂತ. ಅದು ಕೊಡೋದಕ್ಕೆ ಭಗವಂತನನ್ನ ಸತ್ಯವ್ರತಂ ಅಂತ ಚಿಂತನೆ ಮಾಡಬೇಕು. ಹಾಗಾದರೆ ನಮ್ಮ ಒಳಗೆ ಏನು ಬೆಳೆಯುವ ಕೂಸು, ಭಕ್ತಿ ಎಂಬ ಕೂಸು ದೇವರ ತಿಳುವಳಿಕೆಯನ್ನ ಪಡೀತಾ ಹಾಗೆ ಆನಂದದಿಂದ ಬೆಳೆಯುತ್ತೆ. ಆ ಭಕ್ತಿ ಉದ್ರೇಕ ಆಗ್ತಾ ಬರುತ್ತೆ. ಹೊರಗಿನ ಕೂಸು, ಗರ್ಭದಲ್ಲಿರುವ ಕೂಸು, ಅದಕ್ಕೂ ಕೂಡ ಹೇಳುತ್ತಾರೆ. ಗರ್ಭದಲ್ಲಿರುವ ಕೂಸಿನ ಲಕ್ಷಣ ಏನು, ಆ ಕೂಸಿಗೆ ಹೇಗೇಗಿರುತ್ತೆ ಎಂಬುದನ್ನ ಅರಣ್ಯಕಾಚಾರ್ಯ ಹೇಳುತ್ತಾರೆ. ಒಳಗೆ ಬರುವಂತಹ ಕೂಸು ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಅದೊಂದು ರೀತಿ ಬೆಳವಣಿಗೆ ಅಂತೆ, ಇಲ್ಲ ವಿಶೇಷವಾದ ಕೂಸಾಗಿದ್ರೆ ಬೇರೆದೇ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ ಅರಣ್ಯಕಾಚಾರ್ಯರು. ಅದು ಹೇಗೆ ಅಂತ ಹೇಳ್ತಾರೆ, ಒಳಗೆ ಬಂದು ಬರುವ ಕೂಸು ಒಳ್ಳೆ ಸಾಧಕನಾಗಿದ್ರೆ, ಸಾಧನೆ ಮಾಡುವಂಥವನಾಗಿದ್ರೆ ಭಗವಂತ ಅವನಿಗೆ ಇಚ್ಛಾ ಕೊಡತಾನಂತೆ. ಇಚ್ಛಾ ಕೊಟ್ಟು ಆ ಇಚ್ಛಾಗನುಸಾರವಾಗಿ ಅವನ ಕೈ ಕಾಲೆಲ್ಲ ನಿರ್ಮಾಣ ಮಾಡುತ್ತಾನಂತೆ. ಹೇಗೆ ಅಂದರೆ, ಸ್ವಾಮಿ ಈ ಕೈ ಸದಾ ನಿನ್ನ ಸೇವಾ ಮಾಡಲಿ ಅಂತ ಜ್ಞಾನ, ಮಗುವಿಗೆ ಜ್ಞಾನ ಕೊಡುತ್ತಾನಂತೆ. ಕೊಟ್ಟು ಅದಕ್ಕೆ ತಕ್ಕಂತೆ ಕೈ ನಿರ್ಮಾಣ ಮಾಡುತ್ತಾನೆ. ಬೇರೆಯವರಿಗಾದರೆ ಸಾಮಾನ್ಯ ಜನ ಇದ್ದರೆ ಅವರು ಯೋಗ್ಯರೇ, ಮೋಕ್ಷಕ್ಕೆ ಹೋಗ್ತಾರೆ, ಇನ್ನ ಪಕ್ವ ಆಗಿಲ್ಲ ಅಂಥವ್ರ ಹೊಟ್ಟೆಯಲ್ಲಿದ್ದಾಗ ಅವರಿಗೇನು ತಿಳುವಳಿಕೆ ಕೊಡಲ್ಲಂತೆ, ತಾನೇ ಅವರ ಕೈ ಕಾಲು ನಿರ್ಮಾಣ ಮಾಡುತ್ತಾನೆ. ಅವ ಪ್ರಶ್ನೆ ಬರುತ್ತೆ, ಹೇಗಾದರೂ ತಯಾರಾಗೋದು ಕೈಕಾಲೇ ಅಲ್ಲ, ದೇವರು ಇಚ್ಛಾ ಕೊಟ್ಟು ತಯಾರು ಮಾಡಿದರೆ ಏನು, ಇಚ್ಛಾ ಕೊಡದೆ ತಯಾರು ಮಾಡಿದರೆ ಏನು ಅಂದ್ರೆ, ಯಾರಿಗಾದರೆ ನನ್ನ ಕೈ ನಿನ್ನ ಸೇವಾ ಮಾಡಲಿ ಹರಿಯೇ ಅಂತ ಇಚ್ಛಾ ಕೊಟ್ಟು ಆ ಕೈಕಾಲು ತಯಾರು ಮಾಡುತ್ತಾನೋ ಆ ಕೈ ಮರಣ ಪರ್ಯಂತ ದೇವರ ಸೇವೆಯನ್ನೇ ಮಾಡುತ್ತಾ ಇರುತ್ತೆ. ಈ ದೇವರ ಸೇವೆಗಿರ್ತಾರೆ ಕೆಲವರು, ಮಠ ಒಂದು 15-20 ವರ್ಷಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಸಾಯೋಪರ್ಯಂತ ಎಡಬಲ ಸೇವೆಯಲ್ಲೇ ಮಾಡಿ ಹೋಗ್ತಾರೆ. ಅಂಥವರ ಕೈ ನೋಡಿ ಸದಾ ದೇವರ ಸೇವೆಯೇ. ನಮ್ಮದು ಇವರು ಸದಾ ನನ್ನ ಗಂಟ್ಲು ನಿನ್ನನ್ನೇ ಹಾಡತಾ ಇರಲಿ ಎಂದು ಇಂಥವ್ರು ಬರ್ತಾರೆ, ರಾಮಚಂದ್ರಾಚಾರ್ಯರು ಬರ್ತಾರೆ. ನೋಡಿ ನಾವ್ಯಾಕೆ ಹಾಡ್ತಾ ಇಲ್ಲ, ಆ ತರ ನಮ್ಗ್ಯಾಕೆ ಬರ್ತಾ ಇಲ್ಲ, ಇಲ್ಲ ಭಗವಂತ ಅದೇ ಜ್ಞಾನ ಕೊಟ್ಟು ಆ ಅವಯವ ಹಾಗೆ ಆಗ್ಲಿ ಅಂತ ಮಾಡುತ್ತಾನೆ. ಇದಕ್ಕೆ ಹೇಳುತ್ತಾರೆ. ಹಾಗಾದರೆ ಅಷ್ಟೇ ಅಲ್ಲ, ಒಳಗಿರುವಂತಹ ಜೀವಿಗೆ ಭಗವಂತ ತಿಳುವಳಿಕೆ ಕೊಡತಾನಂತೆ, ಹಿಂದಿನ 7 ಜನ್ಮಗಳ ಸ್ಮೃತಿ ಕೊಡತಾನಂತೆ ಸಜ್ಜೀವಿ ಆಗಿದ್ರೆ. ಅದು ಹೇಗೆ ಅಂದ್ರೆ, ಅವನದ್ದೇ ಆದ ಪುಣ್ಯ ಇದ್ದಾಗ ಹಾಗೆ ಕೊಟ್ಟು ಬಿಡ್ತಾನೆ. ಒಂದು ವೇಳೆ ಪುಣ್ಯ ಕಮ್ಮಿ ಇದ್ದರೆ, ಪುಣ್ಯ ಇದೆ ಚೂರು ಬ್ಯಾಲೆನ್ಸ್ ಇದೆ, 49 ಮಾರ್ಕ್ಸ್ ಬಂದಿದೆ, ಒಂದು ಮಾರ್ಕ್ ಇದ್ರೆ ಪಾಸ್ ಆಗ್ತಾನೆ, ಅದಕ್ಕೆ ಗವರ್ಮೆಂಟ್ ಸ್ಯಾಂಕ್ಷನ್ ಗ್ರೇಸ್ ಮಾರ್ಕ್ ಅಂತ ಹಾಕ್ಬಿಡ್ತಾರಲ್ಲ 1 ಮಾರ್ಕ್ ಅಂತ. ಆ ತರ ಯಾರ ಗರ್ಭದಲ್ಲಿ ಜೀವ ಪುಣ್ಯ ಇದೆ, ಭಗವಂತನ ನೆನಪು ಬರಲಿಕ್ಕೆ ಪುಣ್ಯ ಇದೆ, ಒಂದು ಗ್ರೇಸ್ ಮಾರ್ಕ್ ಬೇಕು, ಅಂತಹ ಕಾಲಕ್ಕೆ ಈ ಪ್ರವಚನ ಇಡಿಸ್ತಾನಂತೆ. ಇಂತಹ ಪ್ರವಚನ ಇಡಿಸಿ ಆ ಒಳಗ ಜೀವಿಗೆ ಈ ನೆನಪು ಬರುವಂತೆ ಮಾಡುತ್ತಾನೆ. ಅಲ್ರಿ ಆ ಜೀವ ಕೇಳುತ್ತಾ ಅಂದ್ರೆ, ಆ ಕೇಳುತ್ತೆ ಎಂಬುದಕ್ಕೆ ಪ್ರಹ್ಲಾದರಾದರೆ ಸಾಕ್ಷಿ. 100 ವರ್ಷಗಳ ಕಾಲ ನಾರದರಿಂದ ಅಪರೂಪವಾದ ಪಾಠ ಕೇಳಿದ್ರು ನೋಡಿ, ಅದಂತ ಭಗವಂತ ಅವರಿಗೆ ಕೊಟ್ಟ. ಇದು ತಾಯಿ ಏನೋ ಗರ್ಭವತಿಯಾಗಿ ನಾರದರ ಹತ್ರ ಸೇರಿದ್ಲು, ಇಂದ್ರದೇವರು ಹಿಡ್ಕೊಂಡು ಹೋಗ್ತಾ ಇದ್ರೆ ಬಿಡಿಸಿ ಕರಕೊಂಡು ಬಂದ್ರು. ಬಂದ ಮೇಲೆ ಆಕೆ ಗರ್ಭವತಿ, ತುಂಬ ಗರ್ಭವತಿ, ಹಿರಣ್ಯಕಶಿವು ತಪಸ್ಸಿಗೆ ಹೋಗಿದ್ದಾನೆ ಇನ್ನ ಅವಾಗೆ ಹೋಗಿದ್ದು. ಅಂತಹ ಕಾಲಕ್ಕೆ ಆಕೆ ಕೇಳಿಕೊಂಡ್ಲು, ಏನು ನಮ್ಮವರು ತಪಸ್ಸಿಗೆ ತಿರುಗಿ ಬಂದ ಮೇಲೆ ತಪಸ್ಸು ಮಾಡ್ಲಿಕ್ಕೆ ಹೋಗಿದ್ದಾರೆ, ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬಂದ ಮೇಲೆ ನಾನು ಹಡಿಬೇಕು, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ಇಚ್ಛಾ ಪ್ರಸೂತಿ ವರವನ್ನು ಕೊಡ್ತಾ ಇದ್ದಾರೆ ನಾರದರು, ಅದೆಂಥ ತಾಕತ್ತವರದ್ದು. ಈತ ತಪಸ್ಸು ಮಾಡಿದ್ದು ಎಷ್ಟು ವರ್ಷಗಳ ಕಾಲ? 100 ವರ್ಷಗಳ ಕಾಲ ತಪಸ್ಸು ಮಾಡಿದ್ದು ಹಿರಣ್ಯಕಶಿಪು. 100 ವರ್ಷಗಳ ಕಾಲ ಗರ್ಭ ಹೊತ್ತಿದ್ದಲ್ಲ ಆ ತಾಯಿ. ಆ ಗರ್ಭದಲ್ಲಿರುವ ಕೂಸಿಗೆ ಇವರು ಪ್ರವಚನ ಮಾಡುತ್ತಾ ಇದ್ರೆ, ಪಾಠ ಮಾಡುತ್ತಾ ಇದ್ರೆ ನಮ್ ಥರನೇ. 1 ಗಂಟೆ ಪ್ರವಚನ ಪರವಾಗಿಲ್ಲ, 1.5-2 ಗಂಟೆ ಅಂದ್ರೆ ಪ್ರವಚನಕಾರರು ಹೇಳ್ತಾ ಇರ್ತಾರೆ, ಎದುರಿ ಕೂತವ್ರು ಹಾಗೇ ಎಲ್ಲಿಗೋ ಹೋಗಿರ್ತಾರೆ. ಹೌದಾ? ಸಾಮಾನ್ಯ ಈ ಅಖಂಡ ಭಾಗವತ, ಅಖಂಡ ಗೀತಾ ಎಲ್ಲ ಅದೇ. ಪಾಪ ಎಲ್ಲರಿಗೂ 1 ಅವರ್ ಟ್ಯೂನ್ ಆಗಿರುತ್ತೆ ತಲೆ. ಅಂತಹದ್ದು 24 ಅವರ್ಸ್ ಭಾಗವತ ಹೇಳಿಬಿಟ್ರೆ ಓವರ್ ಫ್ಲೋ ಆಗ್ಬಿಟ್ಟು ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ. ಬಂದ ಆಚಾರ್ಯ ಗೊತ್ತಾಗ್ತಾ ಇರುತ್ತೆ ಎದುರಿಗೆ ಯಾರು ಎದ್ದಿಲ್ಲ ಅನ್ನೋ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಏನ್ ಪಾಪ ಅದು ಏಕಾಸಿ ಇಟ್ಕೊಳ್ತಾರೆ, ಸುಸ್ತಾಗ್ಬಿಟ್ಟಿರ್ತಾರೆ. ಇನ್ನ 24 ಗಂಟೆ ಭಾಗವತ ಹೇಳಿದ್ರೆ ಅವ್ರು ಏನ್ ಕೇಳಬೇಕು? ಆಚಾರ್ಯರ ವೈರಾಗ್ಯ ಪರೀಕ್ಷೆ. ಎದುರಿಗಿರುವ ಯಾರೂ ಎದ್ದಿಲ್ಲದಿದ್ರೂ ಕೂಡ ಎದುರೀಗ ಶುಕಾಚಾರ್ಯರನ್ನ ಮಧ್ವಾಚಾರ ಅನುಸಂಧಾನ ಮಾಡಿಕೊಂಡು ಅವರಿಗೆ ಪಾಠ ಪ್ರವಚನ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿಕೋಬೇಕು. ಯಾರು ಎದ್ದಿರಲ್ಲ, ಅರೇಂಜ್ ಮಾಡಿರ್ತಾರಲ್ಲ ಅವ್ರು ಕೂಡಲ್ಲ, ಅವ್ರು ಹೊರಗಿರ್ತಾರೆ. ಅರೇಂಜ್ ಮಾಡಿದವರು ಹೊರಗಿರ್ತಾರೆ ವ್ಯವಸ್ಥೆ ಮಾಡಲಿಕ್ಕೆ. ಕೂತವರು ಬಲಿಕೋಶ ಹಿಡಿದು ಕೂತಿರ್ತಾರೆ ಅಲ್ಲಿ. ಈ ಹೇಳುವವರು 1 ಗಂಟೆ ಹೇಳಿ ಹೋಗ್ತಾರೆ, ಅವ್ರಿಗೆ ನಿದ್ದೆ ಬರಲ್ಲ. ಆದ್ದರಿಂದ ಕೂತವರಿಗೆ ಮಾತ್ರ ನೋಡ್ತಾ ಇರ್ತಾರೆ. ಹೇಳ್ತಾರೆ ಸತ್ಯವ್ರತಂ ಅಂದರೆ ಒಳಗಿರುವ ಆ ಕೂಸಿಗೆ ಅಪರೂಪವಾಗಿರತಕ್ಕಂತಹ ತಿಳುವಳಿಕೆ, ಭಗವಂತನ ಚಿಂತನ, ಭಗವಂತನ ಆನಂದ ಕೊಡ್ತಾ ಬರುತ್ತಾನೆ. ಅದರಿಂದ ನಾವು ಸತ್ಯವ್ರತ ಅಂತ ಚಿಂತನೆ ಮಾಡಬೇಕು. ನಂತರ ಭಗವಂತನನ್ನ ಸತ್ಯ ಪರಂ ಅಂತ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸತ್ಯ ಪರ ಅಂದ್ರೆ ಹೇಳುತ್ತಾರೆ ಸದ್ಭ್ಯ ಪೃಥಿವ್ಯ ತೇಜೋಭ್ಯ. ಇನ್ನ ಪರತ್ವಾತ್ ವಿಲಕ್ಷಣತ್ವಾತ್ ಸತ್ಯಪರ ಅಂತ ಹೇಳ್ತಾರೆ. ಅಂದರೆ ಈ ಭಗವಂತನ ಎಲ್ಲದಕ್ಕಿಂತ ವಿಲಕ್ಷಣ ಅಂದರೆ ನೀರು, ಭೂಮಿ, ಅಗ್ನಿ ಎಲ್ಲದಕ್ಕಿಂತ ವಿಲಕ್ಷಣನಾಗಿದ್ದಾನೆ ಈ ಭಗವಂತ ಅಂತ ತಿಳ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಒಳಗೂ ಕೂಡ ಏನು ಈ ವಿಶೇಷವಾದ ಮಗು ಬೆಳೆಯುತ್ತೆ, ಒಂದು ಭಕ್ತಿ ಎಂಬ ಮಗು, ಇನ್ನೊಂದು ಮಗು. ಈ ಎರಡೂ ಮಕ್ಕಳಿಗೂ ಕೂಡ ಈ ಮೂರರಿಂದ ದೇಹ ಬರುತ್ತೆ. ಹೌದಾ? ನಮ್ಮ ಹೊಟ್ಟೆಯಲ್ಲಿರುವ ಮಗುವಿಗೆ ನೀರು, ಮಣ್ಣು, ಬೆಂಕಿ ಈ ಮೂರರಿಂದಲೇ ದೇಹ ತಯಾರಾಗ್ತಾ ಇರುತ್ತೆ. ಈ ಮೂರರಲ್ಲಿರುವಂತಹ ಭಗವದ್ ರೂಪದ ಪರಿಚಯ ನಮಗೆ ಬೇಕು. ಅಂದರೆ ಈ ಭಗವಂತ ಮೂರರಲ್ಲೇ ಇರ್ತಾನೆ, ಮೂರಕ್ಕಿಂತ ಭಿನ್ನವಾಗಿದ್ದಾನೆ, ಅದರೊಳಗೆ ಇರ್ತಾನೆ, ಅದಕ್ಕಿಂತ ಭಿನ್ನವಾಗಿರ್ತಾನೆ, ಅದರ ಅಂಟಿಲ್ಲದವ ಅಂತ. ಈ ಚಿಂತನೆ ನಾವು ಮಾಡುತ್ತಾ ಬಂದರೆ ಏನರ್ಥ ಅಂದರೆ ಈ ಮೂರರಿಂದ ತಯಾರಾದ ಶರೀರ, ಈ ಶರೀರಕ್ಕೆ ವಿಕಾರ ಬರ್ತಾ ಇರುತ್ತೆ, ಈ ಮೂರಕ್ಕೂ ವಿಕಾರ ಬರುತ್ತೆ, ಅದರೊಳಗಿರುವ ದೇವರಿಗೆ ವಿಕಾರವಿಲ್ಲ. ಅದಕ್ಕೆ ವಿಕಾರ ಕೊಡತಾನೆ, ತಾನು ವಿಕಾರವಿಲ್ಲದೆ ಚೆನ್ನಾಗಿರ್ತಾನೆ. ಹಾಗಾದರೆ ಇಲ್ಲಿ ನೋಡಿ, ಈ ಶರೀರದೊಳಗಿರುವ ಶಿಶು, ಶಿಶು ಅಂದರೆ ಶರೀರ, ಶರೀರದೊಳಗಿರುವ ಜೀವ, ಜೀವನೊಳಗಿರುವ ದೇವ, ಈ ಮೂರರ ಪರಿಚಯ. ಆ ಒಳಗಿರುವ ದೇವ ಹೇಗಿದ್ದಾನೆ? ಈ ಮೂರರ ಸಂಬಂಧಪಟ್ಟ ದೇಹಕ್ಕಿಂತ ವಿಲಕ್ಷಣ, ಅದರ ವಿಕಾರ ಇವನಿಗಿಲ್ಲ. ಆದರೆ ಜೀವನಿಗೇನಾಗಿದೆ? ಅವನೂ ಕೂಡ ಈ ಮೂರರಿಂದ ವಿಲಕ್ಷಣ. ಅಂದರೆ ಇವನು ಕೂಡ ನೀರು, ಬೆಂಕಿ, ಮಣ್ಣು ಈ ಮೂರರಲ್ಲಿ ಒಂದಲ್ಲ. ಈ ಮೂರರಿಂದ ತಯಾರಾದ ಈ ಶರೀರ ಈ ಜೀವ ಅಲ್ಲ. ಆದರೆ ಈ ಜೀವ ಅದಕ್ಕಿಂತ ವಿಲಕ್ಷಣನಾಗಿದ್ದರೂ ಕೂಡ, ಬೇರೆ ಆಗಿದ್ರೂ ಕೂಡ, ನಾನು ಅದು ಒಂದೇ ಎಂಬ ಭಾವನೆ ಕೂತಿದೆ. ಇಷ್ಟಂತ ಸತ್ಯ. ಇಷ್ಟು ವರ್ಷ ಪ್ರವಚನ ಮಾಡುವವರು ನಾವು, ಇಷ್ಟು ವರ್ಷ ಪ್ರವಚನ ಕೇಳಿದವರು ನೀವು, ಇಷ್ಟಂತ ಕೇಳಿದಿರಲ್ಲ ಈ ದೇಹ ಬೇರೆ ಜೀವ ಬೇರೆ, ದೇಹ ಬೇರೆ ಜೀವ ಬೇರೆ ಎಷ್ಟು ಸಲ ಕೇಳಿರ್ತೀರಾ? ತುಂಬಾ ಸಲ ಕೇಳಿದ್ದೀರಾ. ಯಾರಿಗಾದರೂ ಬೆಳಿಗ್ಗೆದ್ದು ಕನ್ನಡಿ ನೋಡಿಕೊಳ್ಳುವಾಗ ಆ ಕನ್ನಡಿಯಲ್ಲಿ ಕಾಣಿಸುತ್ತಲ್ಲ ನೋಡಿಕೊಂಡು, ಇದು ನಾನೇ ನಾನೇ ಅಂತಲ್ಲದೆ ಇದು ಬೇರೆ ನಾನು ಬೇರೆ ಅಂತ ಬಂದಿದ್ರೆ ಹೇಳಿ, ನಾನು ನಮಸ್ಕಾರ ಮಾಡ್ಲಿಕ್ಕೆ ಸಿದ್ಧ. ಯಾರಿಗೂ ಬರಲ್ಲ, ಬರೀ ಬಾಯಿ ಮಾತು. ನಾವು ಉಪನ್ಯಾಸ ಬಿಗಿತೀವಿ, ನೀವು ಕೇಳಿ ಹೋಗ್ತೀರಾ, ಅನುಷ್ಠಾನಕ್ಕೆ ಯಾವುದೂ ಇರಲ್ಲ. ಅಲ್ಲಿ ನೋಡಿದ ಕೂಡಲೇ ನಾನೇ 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 ಅಂತ ಬರ್ತಾ ಇರುತ್ತೆ. ಆದರೆ ಜೀವ ನಾನೇನಾ, ಈ ಶರೀರವೇನಾ? ಅಲ್ಲ, ಬೇರೇನೆ. ದೇವ ಹೇಗೆ ಈ ಶರೀರದಿಂದ ಭಿನ್ನನೋ ಜೀವನೂ ಭಿನ್ನ. ಆದರೆ ನೋಡಿ, ಇಲ್ಲಿ ವಿಶೇಷವಾದ ವಿಚಾರ ಬರ್ತಾ ಇದೆ. ದೇವ ಈ ಮೂರರಿಂದ ತಯಾರಾದ ಶರೀರಕ್ಕಿಂತ ಭಿನ್ನ, ತಾನು ಭಿನ್ನ ಎಂಬ ಎಚ್ಚರ ಅವನಿಗಿದೆ, ಅದಕ್ಕೆ ಅವನಲ್ಲಿ ವಿಕಾರ ಇಲ್ಲ. ಜೀವನೂ ಆ ಮೂರರಿಂದ ಭಿನ್ನ, ಆದರೆ ಮೂರರಿಂದ ಭಿನ್ನ ಎಂಬ ಎಚ್ಚರ ಇಲ್ಲ, ನಾನೇ ಅಂತ ತಪ್ಪೆಚ್ಚರ ಇದೆ. ಅದಕ್ಕೆ ಆ ಮೂರರ ವಿಕಾರ ಇವನ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಹೇಗಾಗ್ತಾ ಇದೆ? ಯಾರಾದ್ರೂ ಬಂದು ಕೇಳ್ತಾರೆ, ಒಂದು ವಾರ ಆಗಿರೋ, ತಿಂಗಳಾಗಿರುತ್ತೋ, ಬಂದು ನೋಡ್ತಾರೆ, ಯಾಕ್ರಿ ತುಂಬಾ ಸಣ್ಣಕ್ಕಾಗಿದ್ದೀರಾ? ಹೌದ್ರಿ, ನಾವಾಗಿದ್ವಾ? ಅಲ್ಲ, ಶರೀರ ಆಗಿದ್ದು. ಶರೀರ ಬಡಕಲಾದರೆ ನಾವು ಬಡಕಲಾದವು, ದಪ್ಪಕ್ಕಾದರೆ ನಾವು ದಪ್ಪಕ್ಕಾದವು ಅಂತ ಅನುಸಂಧಾನ ಬರ್ತಾ ಇದೆಯಲ್ಲ. ಅಂದ್ರೆ ಶರೀರಕ್ಕೆ ಏನೇನು ವಿಕಾರಗಳಾಗ್ತಾ ಇವೆ ಮೂರರಿಂದ ತಯಾರಾದ ಶರೀರ, ಅದರ ರಿಫ್ಲೆಕ್ಷನ್ ಜೀವನ ಮೇಲೆ ಬೀಳ್ತಾ ಇದೆ. ಹಾಗಾದರೆ ಭಗವಂತನನ್ನ ಸತ್ಯಪರ ಅಂದರೆ ಈ ಮೂರರಿಂದ, ಈ ಪಂಚಭೂತಗಳಿಂದ, ಅದರಲ್ಲಿ ಪ್ರಧಾನವಾಗಿ ಶರೀರ ತಯಾರಾಗಲಿಕ್ಕೆ ಬೇಕಾದ ಪೃಥ್ವಿ, ಅಪ್ಪು, ತೇಜಸ್ಸು, ಈ ಮೂರರಿಂದ ಬೇರಾಗಿರುವುದು ಮಾತ್ರ ಅಲ್ಲ, ಅದರಿಂದ ನಾನು ಸದಾ ಬೇರೆ ಎಂಬ ಎಚ್ಚರ ಸ್ವಾಮಿಗಿದೆ. ಆದ್ದರಿಂದ ಇವನನ್ನ ಸತ್ಯಪರ ಅಂತ ಕರೆದರು. ಆ ಚಿಂತನೆ ನಾವು ಮಾಡಿದರೆ ನಮ್ಮ ಒಳಗಿರುವ ಭಗವಂತನ ಅನುಗ್ರಹದಿಂದ ನಮಗೂ ಕೂಡ ಆ ಎಚ್ಚರ ಬರ್ತಾ ಬರುತ್ತೆ. ಈ ಶರೀರ ನಾನು ಬೇರೆ 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 ಅಂತ ಬರುತ್ತೆ ನಮಗಿವಾಗ ಬರುತ್ತೆ. ಸರಿ, ಒಳಗಿರುವ ಕೂಸಿಗೂ ಇದು ಬರಲಿಕ್ಕೆ ಶುರು ಆದರೆ, ನಾವು ಸದಾ 9 ತಿಂಗಳು ಆ ಕೂಸಿಗೆ ಏನು ಕೂಡಿಸಿಟ್ಟು ನೀನು ಬೇರೆ ನೀನು ಬೇರೆ ನೀನು ಬೇರೆ ಅಂದ್ರೆ ಅದಕ್ಕೆ ಹೇಳ್ತಾ 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 ಹೋದರೆ ಬಂದ ಕೂಸಿನ ಎಫೆಕ್ಟ್ ಬೇರೇನೇ ಇರುತ್ತೆ. ಅದಕ್ಕೆ ಹಿಂದಿನವರು ಗರ್ಭಿಣಿ ಸ್ತ್ರೀಯರಿಗೆ ಸಾಮಗಾನವನ್ನ ಹೇಳಿಸೋದು, ಭಾಗವತ ಹೇಳಿಸೋದು ಯಾಕೆ ಅಂದ್ರೆ, ಒಳಗಿನ ಕೂಸಿನ ಮೇಲೆ ನೋಡಿ, ನಮ್ಮ ಮೇಲೆ ಭಾಗವತ ಅಷ್ಟು ಎಫೆಕ್ಟ್ ತೋರಲ್ಲ, ಚಿಕ್ಕ ಹುಡುಗರಿಗೆ ಹೇಳಿದರೆ ಬೇಗ ಪ್ರಿಂಟ್ ಆಗುತ್ತೆ. ಹಾಗೆ ಗರ್ಭದಲ್ಲಿರುವ ಕೂಸಿಗೆ ಬೇರೆ ಟೈಮ್ ಪಾಸೇ ಇಲ್ಲ ಅದಕ್ಕೆ, ಅಲ್ವಾ? ಬೇರೆ ಕಡೆ ಆಲೋಚನೆ ಇಲ್ಲ, ಏನೂ ಇಲ್ಲ, ಇದೊಂದೇ ಕೆಲಸ. ಅಂಥ ಕೂಸಿಗೆ ಇದು ಕೇಳಿಸದೆ ಕಂಡ ಹರಟೆಯನ್ನ ಗರ್ಭಿಣಿ ಸ್ತ್ರೀ ಮಾಡಿದರೆ ಕೂಸ್ ಹೇಗೆ ಬರುತ್ತೆ? ಅಂಥದ್ದೇ ಪ್ರಾಡಕ್ಟ್ ಹೊರಗೆ ಬರುತ್ತೆ, ಹೌದಲ್ವಾ? ಬಂದ ಕೂಡಲೇ ನ್ಯೂಸ್ ಪೇಪರ್ ಹಿಡ್ಕೊಂತಾನೆ ಅಷ್ಟೇ. ಅಂತಹದ್ದು ಈ ತರ ಚಿಂತನೆ ಬಂದರೆ ಭಗವಂತನ ವಿಶೇಷ ಚಿಂತನೆ ಬರುತ್ತೆ. ಆದ್ದರಿಂದ ಭಗವಂತನನ್ನ ಸತ್ಯಪರ ಅಂತ ಚಿಂತನೆ ಮಾಡಬೇಕು. ಇನ್ನ ತ್ರಿಸತ್ಯಂ, ತ್ರಿಸತ್ಯಂ ಅಂದ್ರೆ ಹೇಳ್ತಾರೆ, ತ್ರಯಾಣಾಂ ವೇದಾನಾಂ ಸತ್ಯತ್ವಾತ್ ಮುಖ್ಯಾರ್ಥತ್ವಾತ್ ತ್ರಿಸತ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೂರು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಯಾವಾಗಲೂ ಸತ್ಯ. ಸತ್ಯ ಅಂದ್ರೆ ಯಾವಾಗೂ ಇರತಕ್ಕಂಥ ಜ್ಞಾನ, ಯಾವಾಗೂ ಇರುವ ಜ್ಞಾನ, ಇದನ್ನ ವೇದಗಳು ಅಂತ ಕರೀತಾರೆ. ವೇದಗಳು ಸತ್ಯ, ವೇದಗಳಲ್ಲಿರುವ ಜ್ಞಾನ ಸತ್ಯ, ಆ ಜ್ಞಾನಕ್ಕೆ ಸಬ್ಜೆಕ್ಟ್ ಏನಿದೆ ಅದು ಸತ್ಯ. ಹೇಳಬೇಕಾದ್ರೆ ಈ ಒಂದು ಪುಸ್ತಕ ಇದೆ, ಪದಾರ್ಥಗಳಿವೆ, ಇದನ್ನು ನೋಡಿದ ಕೂಡಲೇ ತಿಳುವಕ್ಕೆ ಬರುತ್ತಾ ಇಲ್ಲ, ಇದು ನೋಡಿದ ಕೂಡಲೇ ಇದು ವ್ಯಾಸಪೀಠ, ಇದು ಪುಸ್ತಕ, ಇದು ಒಂದು ತಿಳುವಳಿಕೆ ಬರುತ್ತಾ ಇದೆ. ಇದು ನಾವು ನೋಡಿದ ಕೂಡಲೇ ತಿಳುವಳಿಕೆ ಬರುತ್ತಾ ಇದೆ. ಆ ತಿಳುವಳಿಕೆ ಎಲ್ಲಿಂದ ಬಂತು? ಹೊಸದಾಗಿ ಕ್ರಿಯೇಟ್ ಆಗ್ತಾ ಇದೆಯಾ ಅಂದ್ರೆ ಇಲ್ಲ. ಪದಾರ್ಥ ಇದ್ರೆ ಅದರ ತಿಳುವಳಿಕೆ ಇರಲೇಬೇಕು, ಹೌದಾ? ತಿಳುವಳಿಕೆ ಇದು ಪದಾರ್ಥ ಇದ್ರೇನೆ ಅದರ ತಿಳುವಳಿಕೆ ಬರುತ್ತೆ ನಮಗೆ. ತಿಳುವಳಿಕೆ ಇತ್ತ, ಸತ್ಯವಾಗಿತ್ತ, ಪದಾರ್ಥ ಇರಲೇಬೇಕು ಅಂತ ಅರ್ಥ. ಹಾಗಾದರೆ ಅನಾದಿಯಿಂದ ಇದ್ದ ಪದಾರ್ಥಗಳು ಯಾವುದು ಯಾವುದು? ದೇವ, ಜೀವ, ಜಡ, ಈ ಮೂರು ಇದೆ. ಈ ಮೂರು ಇದ್ದಾಗ ಅದರ ತಿಳುವಳಿಕೆ ಇರಲೇಬೇಕಲ್ಲ, ಅದರ ನಾಲೆಡ್ಜ್ ಇರಲೇಬೇಕಲ್ಲ, ನ್ಯಾಚುರಲ್ ಆಗಿ ಇರಲೇಬೇಕಲ್ಲ. ಅದೇ ವೇದ ಅಂದ್ರೆ, ವೇದ ಅಂದ್ರೆ ಯಾರು ಹುಟ್ಟು ಹಾಕಿಲ್ಲ. ಇವಾಗ ಇದು ವ್ಯಾಸಪೀಠ ಅಂತಿದೆ, ನಿಮ್ ತಲೆಗೆ ನೋಡಿದ ಕೂಡಲೇ ಒಂದು ಬೇಡಪ್ಪ ಏನು ಗೊತ್ತಿಲ್ಲ, ಇದೊಂದು ಪದಾರ್ಥ ಅಂತ ಬರುತ್ತಲ್ಲ. ಆ ಪದಾರ್ಥ ಅಂತ ಬಂದದ್ದು ಅದು ನೋಡಿದ ಕೂಡಲೇ ಬಂತೇ ಇಲ್ಲ. ಆ ಬಂದದ್ದು ಯಾರಾದ್ರೂ ಕ್ರಿಯೇಟ್ ಮಾಡಿದ್ರ? ಇಲ್ಲ, ತಿಳುವಳಿಕೆ ತಾನಾಗಿ ಬರ್ತಾ ಇದೆ, ಇಟ್ಸ್ ನ್ಯಾಚುರಲ್. ಹಾಗೆ ಮೂರು, ದೇವ, ಜೀವ, ಜಡ ಸದಾ ಇದೆ. ಅಂತ ಮೂರರ ಪರಿಚಯ ಮಾಡಿಕೊಡುವಂತಹ ಜ್ಞಾನ ಸದಾ ಇದೆ. ಅದಿದ್ರೆ ಅದು ನೋಡಿದ ಕೂಡಲೇ ಇದು ಒಂದು ಗೊತ್ತಾಗುತ್ತೆ. ಆ ಜ್ಞಾನ ಸದಾ ಇದೆ, ಅಕ್ಷರ ರೂಪದಲ್ಲಿದೆ, ಅದು ಯಾವುದು? ವೇದ. ಆ ವೇದ ಸದಾಕಾಲದಲ್ಲಿದೆ, ಅಪೌರುಷೇಯ, ಯಾರು ಬರೆದದ್ದಲ್ಲ. ಅಂಥ ವೇದದಲ್ಲಿ ಯಾವಾಗ್ಲೂ ಕೂಡ ವೇದ ಹೇಳೋದು ಯಾರನ್ನ ಅಂದ್ರೆ ದೇವರನ್ನೇ. ಇಂದ್ರದೇವರ ಕುರಿತು ಹೇಳುತ್ತೆ ವೇದ, ರುದ್ರದೇವರ ಕುರಿತು ಹೇಳುತ್ತೆ, ಎಲ್ಲ ಅಗ್ನಿ ಕುರಿತು ಹೇಳುತ್ತೆ, ಮತ್ತೆ ದೇವರ ಕುರಿತು ಹೇಳುತ್ತೆ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಬಂದರೆ ಅವ ಹೇಳ್ತಾರೆ, ನಮ್ಮಲ್ಲಿ ಇಲ್ಲಿಂದ ಉಡುಪಿಗೆ ಬಸ್ಸು, ಇಲ್ಲಿಂದ ಉಡುಪಿಗೆ ಬಸ್ಸು, ಬ್ಯಾಂಗ್ಳೂರು ಟು ಉಡುಪಿ ಅಂತ ಹಾಕಿರ್ತಾನೆ ದೊಡ್ಡ ಅಕ್ಷರದಲ್ಲಿ. ಆದರೆ ಅದು ಬರೀ ಉಡುಪಿಗೆ ಮಾತ್ರ ಹೋಗುತ್ತಾ, ಮಧ್ಯದಲ್ಲಿ ಎಲ್ಲ ಊರ ಮೇಲೂ ಹೋಗುತ್ತೆ. ಆ ಊರಿನವರೆಲ್ಲ ಜಗಳಾಡಿದ್ರು, ನಮ್ಮ ಊರ ಹೆಸರು ಯಾಕೆ ದಪ್ಪನ ಅಕ್ಷರದಲ್ಲಿ ಹಾಕಲಿಲ್ಲ, ಉಡುಪಿ ಬೇಡ, ಮಧ್ಯದಲ್ಲಿ ಎಲ್ಲ ಹೆಸರಲ್ಲ, ಅದೆಲ್ಲ ಹಾಕ್ರಿ ಅಂತ. ಇಲ್ಲ, ಅವೆಲ್ಲ ಕೂಡ ವಯ ಅಂತ ಹಾಕಿ ಹಾಕ್ತೇವೆ ಅಂತ ಹೇಳ್ತಾರೆ. ಅವರು ಜಗಳಾಡಿದ್ರು, ಇಲ್ಲ ನಮ್ದು ದೊಡ್ಡದೇ ಹಾಕ್ಬೇಕು, ಆ ದೊಡ್ಡದೇ ಹಾಕ್ಬೇಕಾದ್ರೆ ಈ ಲಕ್ಷಣ ಇರಬೇಕು ಅಂದ್ರು ಯಾರು, ಬಸ್ ಡಿಪೋ ಅವರು. ಏನದು ಅಂದ್ರೆ, ನಿಮ್ಮ ಡಿಪೋಗ್ ಬಂದ ಮೇಲೆ ಮುಂದಕ್ಕಿನ್ನ ಹೋಗ್ಬಾರ್ದು ಬಸ್ಸು. ಯಾವ ಡಿಪೋಗೆ ಬಂದ ಮೇಲೆ ಬಸ್ಸಿನ ಮುಂದಕ್ಕೆ ಹೋಗಲ್ವೋ ಮತ್ತ ಬ್ಯಾಂಗ್ಳೂರಿಗೆ ಬರುತ್ತೋ ಆ ಡಿಪೋ ಹೆಸರಲ್ಲಿ ಟಾಪ್ ಮೋಸ್ಟ್ ಅಲ್ಲಿ ಹಾಕ್ತೇವೆ. ಎಲ್ಲಿಗೆ ಬಂದು ಬಂದು ಹೋಗ್ತಾ ಇರುತ್ತೋ ಅದನ್ನ ವಯಾಂತ ಹಾಕ್ತೀವಿ. ಇಷ್ಟೇ ಅಲ್ವಾ, ಅದೇ ವೇದ ಮಾಡುತ್ತಾ ಇದೆ. ಅದರ ಮೈನ್ ಸಬ್ಜೆಕ್ಟ್ ಯಾರು, ದೇವರ ಹತ್ರೇ ಹೋಗ್ತಾ ಇರುತ್ತೆ, ಮಧ್ಯೆ ಇಂದ್ರ ಚಂದ್ರ ರುದ್ರ ಎಲ್ಲರಿಗೆ ಬರ್ತಾ ಇರುತ್ತೆ. ಹಾಗೆ ಭಗವಂತ ತ್ರಿಸತ್ಯಂ, ಮೂರು ವೇದಗಳು ಕೂಡ ಯಾವಾಗಲೂ ದೇವರ ಕಡೆ ಗುರಿ ಇಟ್ಟು ಹೇಳ್ತಾ ಇವೆ. ಎಲ್ಲ ದೇವರನ್ನೇ ಹೇಳುತ್ತೆ, ಮಧ್ಯೆ ಎಲ್ಲರನ್ನು ಚೂರು 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 ಹೇಳ್ತಾ ಇರುತ್ತೆ. ಇಂಥ ಭಗವಂತ. ಸರಿ, ಭಗವಂತ ಮೂರು ವೇದ ಪ್ರತಿಪಾದ್ಯ, ಮೂರು ವೇದಗಳು ಸದಾ ಇವನನ್ನೇ ತಿಳಿಸುತ್ತೆ ಅಂತ ನಾವು ತಿಳಿದರೆ ನಮಗೇನು ವಿಶೇಷ ಅಂದರೆ, ನಮ್ಮಲ್ಲೂ ಕೂಡ ಮೂರು ವೇದಗಳು ಏನು ಅರ್ಥ ತಿಳಿಸ್ತಾ ಇವೆ, ಆ ಅರ್ಥದ ಹೊಳೆತ ನಮ್ಮ ತಲೆಯಲ್ಲಿ ಬರುತ್ತೆ. ಜೀವನದಲ್ಲಿ ಆ ಮೂರು ವೇದಗಳು ಹೇಳುವಂತಹ ಭಗವಂತನ ರೂಪಗಳ ಪರಿಚಯ, ಆ ಭಗವಂತನ ಚಿಂತನ ನಮ್ಮಲ್ಲಿ ಬರುತ್ತೆ. ಮೂರು ವೇದ ಪ್ರತಿಪಾದ್ಯ ನೀವ ಅಂತ ತಿಳಿದರೆ ಹಾಗೆ ಬೆಳೆಯುವಂತಹ ಕೂಸಿಗೂ ಆ ಜ್ಞಾನ ಮುಂದಿನ ಜೀವನದಲ್ಲಿ ಅನುಭವಕ್ಕೆ ಬರ್ತಾ ಬರುತ್ತೆ. ಹಾಗೆ ಇನ್ನೊಂದು ನಾಮಕರಣ ಅಂತ ಮಾಡುತ್ತಾರಲ್ಲ, ಆ ನಾಮಕರಣ ಮಾಡುವುದರ ಲಕ್ಷಣವೂ ತಿಳ್ಕೊಂಡಿರಬೇಕು ನಾವು. ಯಾಕೆ ಅಂದರೆ ನಾಮಕರಣ ಮಾಡುವಾಗ ಸಾಮಾನ್ಯ ಜನ ಮಾಡುವುದೇನು, ತಿಳ್ಕೊಂಡಿರೋರು ಮಾಡುವುದೇನು ಅಂತ ಅರಣ್ಯಕಾಚಾರ್ಯ ಹೇಳುತ್ತಾರೆ. ಸಾಮಾನ್ಯ ಜನರು, ನಮ್ಮನೆಯಲ್ಲಿ ಮಗು ಬಂದಿದೆ, ಮಗುವಿನ ಹೆಸರಿದು ಅಂತ ಅಷ್ಟೇ ಇಟ್ಟು ಸುಮ್ಮನೆ ಇರ್ತಾರೆ. ಹಾಗಲ್ಲ, ಆ ಮಗುವಿನ ಜೊತೆಗೇನೆ ದೇವರ ರೂಪವೊಂದು ಬಂದಿರುತ್ತೆ. ದೇವರ ರೂಪ ನೋಡಿ, ಪರ್ಮನೆಂಟ್ ಆಗಿ ನಮ್ಮ ಮನೆಗೆ ಒಂದು ಸಾಲಗ್ರಾಮ ಬಂದ್ರೆ, ಯಾರ ದಾನ ಕೊಟ್ರೆ ಖುಷಿಯೋ ಖುಷಿ, ನಮ್ಮ ಮನೆಗೆ ಬಂತು ಅಂತ ಸಂತೋಷ ಪಡ್ತೀವಿ. ಆ ನಮ್ಮನೆಯಲ್ಲೇ ಇರುತ್ತೆ, ನಮ್ ಜೊತೆಗೇನೆ ಇರುತ್ತೆ ಅಂತ ಸಂತೋಷ. ಹಾಗಾದರೆ ಸಾಲಗ್ರಾಮ ಬಂದ್ರೇನೆ ಅಷ್ಟು ಸಂತೋಷ, ಆದರೆ ಕದಲುವ ಸಾಲಗ್ರಾಮ ಕೂಸು, ಆ ಕೂಸಿನಲ್ಲಿ ಭಗವದ್ ರೂಪ ಇನ್ನು ನೂರು ವರ್ಷಗಳ ಕಾಲ ನಮ್ಮ ವಂಶದಲ್ಲಿರುತ್ತೆ. ಅದರ ಜೊತೆಗೇ ಬಂದ ಭಗವದ್ ರೂಪ. ಜ್ಞಾನಿಗಳು ಆ ರೂಪ ನಮ್ಮ ಮನೆಗೆ ಬಂತಲ್ಲ ಅಂತ ಖುಷಿಯಿಂದ ಉತ್ಸವ ಮಾಡ್ತಾರಂತೆ. ನಾವು ಮಾಡೋದಕ್ಕಿಂತ ಮಕ್ಕಳು ಹುಟ್ಟಿದ್ದಕ್ಕೂ ಇನ್ನ ಡಬಲ್ ಆಗಿ ಖರ್ಚು ಮಾಡ್ತಾರೆ. ಅವ್ರು ನೋಡೋದು, ಅಯ್ಯೋ ಇವಾಗಿಷ್ಟು ವ್ಯಾಮೋಹನ ಅನಿಸಬೇಕು, ಆದರೆ ಅವ್ರು ಮಾಡೋ ದೃಷ್ಟಿಯಲ್ಲಿ ಆ ಭಗವಂತನಿಗೆ ಮಾಡುತ್ತಾರೆ. ಹೆಸರು ಯಾರಿಗಿಡುತ್ತಾರೆ ಅಂದ್ರೆ ಆ ದೇವರಿಗಿಡುತ್ತಾರಂತೆ ಹೆಸರು. ಅವಾಗೇನಾಗುತ್ತೆ, ಆ ಮಗುವಿನೊಳಗಿರುವ ದೇವರಿಗೆ ಹೆಸರಿಟ್ರೆ ಆ ಹೆಸರಿಗೊಂದು ಗುಣ ಇರುತ್ತೆ. ಪ್ರಹ್ಲಾದ ಅಂತ ಹೆಸರಿಡ್ತಾರೆ, ಇಟ್ರೆ ಪ್ರಕೃಷ್ಟವಾದ ಆಹ್ಲಾದ ಕೊಡುವವ, ಅಂದ್ರೆ ಮಕ್ಕಳು ಅಂತ ಪಡೆದ ಮೇಲೆ ತಂದೆ ತಾಯಿಗಳಿಗೆ ಅಪೇಕ್ಷೆ ಪಡೋದು, ಒಳ್ಳೆ ಸಂತೋಷ ಕೊಡ್ತಾನೆ ಅಂತೇಳಿ. ಹೌದಲ್ಲ, ಅದಕ್ಕೆ ಪ್ರಹ್ಲಾದ ಅಂತ ಹೆಸರಿಟ್ರೆ ಒಳಗಿರುವ ದೇವರಿಗೆ ಹೆಸರಿದು, ಈ ಹೆಸರಿಂದ ಅನುಸಂಧಾನ ಪೂರ್ವಕ ಆ ದೇವರನ್ನ ಕೂಗಿ ಕರೀತಾ ಕರೀತಾ ಬಂದ್ರೆ ಮಂತ್ರ ಜಪ ಮಾಡಿದಂತ ಆಗುತ್ತೆ. ಅವಾಗ ಆ ಒಳಗಿರುವ ದೇವರೇನು ಮಾಡುತ್ತಾರೆ, ಆ ಮಗುವಿನ ಮೇಲೆ ಎಫೆಕ್ಟ್ ತೋರೋದು ಶುರು ಮಾಡುತ್ತಾನೆ ಭಗವಂತ. ಆ ಮಗುವಿನಿಂದ ನಮಗೆ ಆಹ್ಲಾದ ಬರುವುದು ಶುರುವಾಗುತ್ತೆ. ಇದು ಒಳಗಿನ ರಹಸ್ಯ. ಅದು ನಾವೇನು ಮಾಡ್ತೀವಿ, ಪ್ರಹ್ಲಾದ ಅಂತ ಹೆಸರಿಡುತ್ತಾರೆ, ಅವನ ಪಲ್ಲಿ ಪಾಲಿ ಅಂತ ಕರೀತಾರೆ. ಪಲ್ಲಿ ಅಂದ್ರೇನು? ಕಡಲೆಕಾಯಿ. ಪಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಪಲ್ಲಿ ಮಾರ್ಕೊಂತ ಇರ್ತಾನೆ. ಪ್ರಹ್ಲಾದ ಅಂತ ಹೆಸರಿಟ್ಟು ಅವನಿಗೆ ಪಲ್ಲಿ ಅಂತ ಕರೆದ್ರೆ ಅವನು ಪಲ್ಲಿ ಮಾರ್ಕೊಂಬೋಣ ಅಂತಾನೆ ಅಷ್ಟೇ ಹೊರತು ಅವನು ಪ್ರಹ್ಲಾದನ ಆಗಲ್ಲ. ಅದಕ್ಕೆ ಏನು ಹೆಸರು ಇಡುತ್ತೇವೆ ಆ ಹೆಸರನ್ನ ಪೂರ್ಣವಾಗಿ ಕರೆಯೋಣ. ಇದು ದೇವರ ಹೆಸರು ಅಂತ ತಿಳಿದು ಕರೆಯೋಣ. ಆ ಕರೆಯೋ ಕಾಲಕ್ಕೆ ಈ ಹೆಸರಿನಿಂದ ಮಗುವಿನ ಮೇಲೆ ಒಳ್ಳೆ ಪ್ರಭಾವ ಬೀರುತ್ತೆ ಅಂತ ತಿಳಿದು ಕರೆಯೋಣ. ತೆರೆದರೆ ಅವಾಗ ನಾಮಕರಣ ಎಂಬುದು ಸಾರ್ಥಕ ಆಗುತ್ತೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.